हयग्रीवं चिदानन्द विग्रहं सदनुग्रहं दशग्रीवच्छदं शापान् मणिग्रीव विमोचनं स्वनाम ग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्व वारिजासक्तमानसान् विश्वप्रियगुरून् वन्दे मन्दोऽहं धीवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ओम् ನಿನ್ನೆ ಹೇಳಿದರು ಒಳಗೆ ಈ ನಾನಾ ರೀತಿಯಾದ ಅಭಿಮಾನಗಳು ಏಳು ರೀತಿಯಾದ ಅಭಿಮಾನಗಳೆಂಬ ಹೆಗ್ಗಣಗಳು ಓಡಾಡತಾ ಇರುವಾಗ ಅದನ್ನು ಹಿಡಿದು ಹೊರಗೆ ಹಾಕುವ ಪ್ರಯತ್ನವೇ ಮಾಡದೆ ಅದರ ಕಡೆ ಗಮನವೇ ಕೊಡದೆ ಅದನ್ನು ಹಿಡಿದು ಹೊರಗೆ ಹಾಕುವುದೇ ಪ್ರಧಾನವಾದ ಮೊದಲು ಸಾಧನ ಎಂಬುದು ನಮಗೆ ಎಚ್ಚರ ಬಾರದೆ ಅದರನ್ನು ನೆಗ್ಲೆಕ್ಟ್ ಮಾಡಿ ಗೊತ್ತಿದ್ದು ಅದನ್ನು ಉಪೇಕ್ಷೆ ಮಾಡಿ ಗೊತ್ತಿಲ್ಲದಿದ್ದರೆ ಉಪೇಕ್ಷಾ ಪ್ರಸಂಗದಲ್ಲಿ ಬಂತು ಗೊತ್ತೇ ಇಲ್ಲ ಗೊತ್ತಿದ್ದರೂ ಕೂಡ ಸರಿ ನೋಡೋಣ ಅದಕ್ಕೇನಂತೆ ಮೊದಲು ಪ್ರಧಾನ ಸಾಧನೆಗಳೆಲ್ಲ ಮಾಡ್ಕೊಂಡು ಹೋಗೋಣ ಅಂತ ಈ ಸಾಧನೆಗಳು ಅಂತ ಹೊರಗಿನ ಏನೇನಿವೆ ಅವೆಲ್ಲ ಮಾಡುತ್ತಾ ಹೋಗುವುದರಲ್ಲೇ ಗುರಿಯಿಟ್ಟು ಒಳಗಿನ ಈ ದೋಷಗಳು ಏಳು ಅಭಿಮಾನಗಳನ್ನು ತೆಗೆಯುವುದರಲ್ಲಿ ಮುಖ್ಯ ತಾತ್ಪರ್ಯ ನಾವು ಇಟ್ಟುಕೊಂಡಿಲ್ಲ. ಅವಾಗ ಹೇಳ್ತಾರೆ ಇನ್ನು ಸಾಧನೆ ಶುರು ಆಗಲಿಲ್ಲ, ಇನ್ನು ಸಾಧನೆ ಶುರುವಾಗಲಿಲ್ಲ ಅದನ್ನು ಹೇಳ್ತಾರೆ. ನಿನ್ನೆ ಹೇಳಿದ ವಿಶೇಷ ಸ್ನಾನ ಸಂಧ್ಯಾ ಧ್ಯಾನ ವ್ಯಾಖ್ಯಾನ ಅರ್ಚನಾದಿ ಯತ್ ಕ್ರಿಯತೆ ಇವೆಲ್ಲ ಇಟ್ಟುಕೊಂಡು ಏನೇನು ಸ್ನಾನ ಸಂಧ್ಯಾ ವ್ಯಾಖ್ಯಾನ ಧ್ಯಾನ ಅರ್ಚನಾದಿಗಳು ಮಾಡುತ್ತಾರೆ ತತ್ ಸರ್ವಮಪಿ ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಆಪಾದಕಮೇವ ಭವತಿ. ಆ ಮಾಡಿದ ಸಾಧನೆಯೆಲ್ಲ ರಿವರ್ಸ್ ಆಗಿ ಹೋಗ್ತಾ ಬರುತ್ತೆ. ಮಾಡಿದ್ದಕ್ಕೆ ಅಂದರೆ ಇವೆಲ್ಲ ಒಳಗಿಟ್ಟುಕೊಂಡು ಸಾಧನ ಅಂತ ಏನೇನು ಮಾಡ್ತೀವಿ ಪ್ರತಿಯೊಂದು ನಮ್ಮನ್ನು ಕಳೆಗೆ ಹಾಕ್ತಾ ಬರುತ್ತೆ. ಪುನಃ ಶರೀರಾಂತರೇಪಿ ಏವಂ ಇತಿ ಅನಿವೃತ್ತಿರೇವ. ಇನ್ನೊಂದು ಶರೀರ ಬಂದಾಗ ಆವಾಗ ಇದನ್ನು ಕಳ್ಕೋಬೇಕೆಂಬ ಎಚ್ಚರ ಆದರೂ ಬರುತ್ತೋ ಇಲ್ಲೋ ಮತ್ತಾ ಇದೇ ಥರ ಆಗುತ್ತೆ. ಯಾಕೆ ಅಂದರೆ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ಯತಃ ಬಂಧಕ ನಿವೃತ್ತಯೇ ಕ್ರಿಯಮಾಣಂ ಸಾಧನ ಜಾತಮಪಿ ಅಭಿಮಾನ ರಾಗ ದ್ವೇಷ ಮೂಲಕಮೇವ. ನಾವು ಮಾಡುವಂಥ ಸಾಧನೆ ಈ ಸಾಧನೆಗಳ ಗುಂಪು ಯಾವುದಕ್ಕೆ ಮಾಡೋದು? ಬಂಧನ ಬಿಡಿಸಿಕೊಂಡು ಹೋಗಲಿಕ್ಕಾಗಿ ಸಾಧನೆ ಮಾಡೋದು, ಬಂಧನ ಬಿಡಿಸಿಕೊಂಡು ಹೋಗಲಿಕ್ಕಾಗಿ ಸಾಧನೆ ಮಾಡೋದು. ಬಂಧನ ಬಿಡಿಸಿಕೊಂಡು ಹೋಗಲಿಕ್ಕೆ ಮಾಡುವ ಈ ಸಾಧನವೆಲ್ಲ ಅಭಿಮಾನ ರಾಗ ದ್ವೇಷಗಳ ಮೂಲಕವೇ ಹೊರಟದ್ದರಿಂದ ಬಂಧಕ ನಿವೃತ್ತಿ ಆಗಲ್ಲ, ಇನ್ನಷ್ಟು ಬಂಧನ ಬೆಳೀತಾ ಬರುತ್ತೆ. ಅಂದರೆ ನಾವಿವಾಗ ಮಾಡುವ ಸಾಧನೆಯ ಲಕ್ಷಣ ಇದು. ಹಾಗಾದರೆ ನಾವು ಇವಾಗ ಪ್ರಧಾನ ಗುರಿ ಎಲ್ಲಿಡಬೇಕು ಹಗಲು ರಾತ್ರಿ? ಯಾಕಂದರೆ ಆಫೀಸು ಅಲ್ಲೇ ಇರುತ್ತೆ, ಆಫೀಸ್ ಅಲ್ಲೇ ಇರುತ್ತೆ, ನಮ್ಮ ನಮ್ಮ ಮನೆಗಳು ಇಲ್ಲೇ ಇರುತ್ತೆ, ನಾವೇ ಇರಲ್ಲ. ಯಾರಿಗಾದರೂ 100 ವರ್ಷ ಇರ್ತೀವಿ ಅಂತ ಗ್ಯಾರಂಟಿ ಕಾರ್ಡ್ ಇದೆಯಾ? ಪ್ರಾಯಶಃ ಇಲ್ಲ, ಯಾರಿಗಿಲ್ಲಲ್ವಾ? ಪರಿಶಿನ್ ಮಹಾರಾಜನಿಗೊಬ್ಬನಿಗೇನೆ 7 ದಿವಸ ಇರ್ತೀಯಾ ಅಂತ ಕಾರ್ಡ್ ಬಂದಿತ್ತು. ಮತ್ತೆ ನಮಗೆ ಯಾವಾಗ ಈ ಶರೀರ ಹೋಗುತ್ತೋ, ಹೋದ ಮೇಲೆ ಇಂಥ ಶರೀರ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಅಂಥ ಕಾಲಕ್ಕೆ ಇದು ಇದ್ದದ್ದರೊಳಗೆ ಹೋಗಿಬಿಟ್ರೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ನಮಗೆ, ಹೀಗೆ ಹೇಳಿದ ಅರ್ಥ ಆಗಲ್ಲ. ಹೇಗೆ ಹೇಳಬೇಕು? ಯಾರೋ ಒಳಗಿದ್ದವರೇ ಕಾಣಿಸಿದ್ರು ಸ್ವಪ್ನದಲ್ಲಿ, ಏನಂತ, 1 ವಾರದಲ್ಲಿ ನೀ ಹೋಗ್ತೀಯಾ ಅಂತ ಹೇಳಿದರು. 1 ವಾರದಲ್ಲಿ ನೀ ಹೋಗೋದು ಗ್ಯಾರಂಟಿ ಅಂತ ಮಂತ್ರಾಕ್ಷತೆ ಕೊಟ್ಟರು. ಬೆಳಿಗ್ಗೆ ಎದ್ದ ಕೂಡಲೇ ಕೈ ತುಂಬ ಮಂತ್ರಾಕ್ಷತೆ ಇತ್ತು, ಪ್ರೂಫ್ ಶುರುವಾಯಿತು. ಏನು ಸಾಧನೆಗಲ್ಲ, FDs ಎಲ್ಲ ಮಾಡಿದ್ದೇನೆ, ಅವೆಲ್ಲ ಚೇಂಜ್ ಮಾಡ್ಕೋಬೇಕು, ಅದು ಮಾಡಬೇಕು ಇದು ಮಾಡಬೇಕು, ಟೈಮೇ ಇಲ್ಲ, 1 ವಾರ ಇದೆ. ಅದರಲ್ಲೂ ಈ ಬ್ಯಾಂಕ್ ಸ್ಟ್ರೈಕು, ಬಂಧುಗಳು ಅವಾಗೆ ಬರುತ್ತೆ, 3 ದಿವಸ ಬಂದು 4 ದಿವಸ ಸ್ಟ್ರೈಕು ಎಲ್ಲ ಆಗಿ ನನ್ನ ಅದೇನು ಸರಿಯಾಗಿ ಆ ವಾರದಲ್ಲೇ ರೆನ್ಯೂವಲ್, ಯಾವುದು FDs ಎಲ್ಲ ರೆನ್ಯೂವಲ್ ಮಾಡಬೇಕು. ಮಾಡದಿದ್ರೆ ಇಂಟ್ರೆಸ್ಟ್ ಲಾಸ್ ಆಗುತ್ತೆ. ಏನು ವಾರದಲ್ಲಿ ಸಾಯಲಿಕ್ಕೆ ಮುಂಚೆ ಮಾಡಿದ ಚಿಂತನೆ ಇದೆಲ್ಲ. ಕೊನೆಗೆ ಆಗಲ್ಲ, ಹೇಗೋ ಪ್ರಾಣ ಬಿಡ್ತಾ ಪಕ್ಕದವರಿಗೆ ಹೇಳಿ ಸ್ವಲ್ಪ ನೋಡ್ರಪ್ಪ ಅಂತ ಹೇಳಿ ಕೃಷ್ಣಾರ್ಪಣ. ಹೌದಲ್ವೋ? ಹಾಗಾದರೆ ನಮ್ಮ ನಮ್ಮ ಇವೆಲ್ಲ ನಮ್ಮ ಸೆಲ್ಫೋನ್ ಯಾವಾಗೂ ಬ್ಯುಸಿಯಾಗೇ ಇರುತ್ತೆ. ಆ ಸೆಲ್ಫೋನಲ್ಲಿ ನಮ್ಮನ್ನು ಕರಿತಾನೇ ಇರ್ತಾರೆ. ಪ್ರಾಣ ಹೋದರೂ ಕೂಡ ಆಫೀಸಿಂದ ಕಾಲ್ ಬರ್ತಾನೆ ಇರುತ್ತೆ. ಪ್ರಾಣ ಹೋಗಿದ್ರಿ ಅಂದರೆ ಸ್ವಲ್ಪ ಟೆಸ್ಟ್ ಮಾಡಿ ನೋಡ್ರಿ, ಲಾಸ್ಟ್ ಚಾನ್ಸ್ ಕೊಟ್ಟು ನೋಡ್ರಿ ಅಂದರೆ ಆ ಫೈಲ್ ಇಲ್ಲಿದೋ ಸಿಗಬೇಕು ಅವರಿಗೆ, ಆಮೇಲೆ ಹೋಗ್ಲಿಯವ ಅಂತ. ಅಂದರೆ ಈಗ ಏನಾಯಿತು, ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅಂಥ ಕಾಲಕ್ಕೆ ಇವತ್ತೇ ಹೋದರೆ ಗತಿ ಏನು ಅಂತ ಪ್ರಶ್ನೆ ಬಂದರೆ, ಮಾಡಬೇಕಾಗಿದ್ದು ಬೇಗ ಮುಗಿಸಿಬಿಟ್ರೆ ಸತ್ರು ಅಡ್ಡಿ ಇಲ್ಲ. ಹೋಗ್ತಾನೆ, ಆ ರೀತಿಯಲ್ಲಿ ನಾವು ಹೊರಡಬೇಕು. ಆವಾಗ ಪ್ರಶ್ನೆ ಬರುತ್ತೆ, ಅಲ್ಲ ಆಚಾರ್ಯ ನೀವೆಲ್ಲ ನಿನ್ನಿಂದ ಹೇಳ್ತಾ ಇದ್ದೀರಿ, ನಾವು ಇವಾಗ ಮಾಡುವ ಸ್ನಾನ ಸಂಧ್ಯಾ ಪೂಜಾ ಇವೆಲ್ಲ ಸಾಧನೆ ಅಲ್ಲೇನು ಅಲ್ಲ ಅನ್ನೋ ರೀತಿಯಲ್ಲಿ ನಾವೀಗ ಮಾಡ್ತಾ ಇರೋದು ಸಾಧನೆ ಅಲ್ಲೇನು ಅಂತ ಪ್ರಶ್ನೆ ಬಂದರೆ, ಎಲ್ಲ ಸಾಧನೆಯೇ. ಸ್ನಾನ ವೇದೋಕ್ತ ಕರ್ಮಾನುಷ್ಠಾನ ಏನೇನು ಮಾಡೋದಿದೆ ಒಳ್ಳೆ ಸಾಧನೆಯೇ. ಆದರೆ ಅಲ್ಲಿ ಹೇಳೋದೇನೆಂದರೆ, ಈ ಅಭಿಮಾನಗಳು ರಾಗದ್ವೇಷಗಳು ಒಳಗೆ ಕೂತಿರುವಾಗ ಅದರ ಕಡೆ ಗಮನವೇ ಕೊಡದೆ ಅವುಗಳನ್ನು ತೆಗೆದುಹಾಕಬೇಕೆಂಬ ಛಲ ತೊಡದೆ ಅದರ ಕಡೆ ಏನೂ ನಮ್ಮ ದೃಷ್ಟಿ ಹೋಗದೆ ಮಿಕ್ಕ ಸಾಧನೆಗಳು ಮಾಡುತ್ತಾ ಹೋದರೆ ಅವುಗಳು ಹಾಗೇ ಒಳಗಿದ್ರೆ ನಮ್ಮ ಮಾಡಿದ ಸಾಧನೆಗಳೆಲ್ಲ ವಿಪರೀತ ಫಲ ಕೊಡುತ್ತಾ ಹೋಗುತ್ತೆ ಎಂಬ ಎಚ್ಚರವನ್ನು ಈ ಮೊದಲಿನ ಪ್ರಕರಣದಲ್ಲಿ ಹೇಳುತ್ತಾ ಕೊನೆಗೆ ನಿಷ್ಕರ್ಷ ಕನ್ಫರ್ಮೇಶನ್ ಕೊಡ್ತಾರೆ. ಇಷ್ಟು ಹೊತ್ತು ಹೇಳಿದ್ದೇನು ಮೊದಲನೆಯ ಪ್ರಕರಣದಲ್ಲಿ ಏನು ಹೇಳಿದ್ದೇವೆ ಹೇಳ್ತಾರೆ. ತದೇವಂ ಶ್ರೀಪತಿ ಹರಿರೇವ, ಈ ಏವಕಾರ ಬಹಳ ಚೆನ್ನಾಗಿ ಹಾಕ್ತಾರೆ. ಶ್ರೀಪತಿಯಾದ ಹರಿ ನಮ್ಮ ಬಿಂಬಮೂರ್ತಿಯೇನೇ. ಅಜ್ಞಾನ ಷಟ್ಕಂ ನಿಮಿತ್ತೀಕೃತ್ಯ ಅಭಿಮಾನ ಷಟ್ಕಂ ಉತ್ಪಾದ್ಯ, 6 ಅಜ್ಞಾನಗಳಿಟ್ಟುಕೊಂಡು 6 ಅಭಿಮಾನಗಳನ್ನು ಹುಟ್ಟಿಸಿ पुनः अज्ञानद्वयेन निमित्तेन रागद्वेषौ उत्पाद्य ಇನ್ನ ಎರಡು ಅಜ್ಞಾನಗಳಿಟ್ಟುಕೊಂಡು ರಾಗದ್ವೇಷಾದಿಗಳನ್ನ ಅಂದರೆ ಸುಖದ ಮೇಲೆ ರಾಗ, ಸುಖದ ಸಾಧನಗಳ ಮೇಲೆ ರಾಗ, ದುಃಖದ ಮೇಲೆ ದ್ವೇಷ, ದುಃಖ ಸಾಧನಗಳ ಮೇಲೆ ದ್ವೇಷ ಅಂತ ಹುಟ್ಟಿಸಿ ತತ್ಪೂರ್ವಕಂ ಜೀವಸ್ಯ ಜ್ಞಾನ ಕರ್ಮ ಲಕ್ಷಣಂ ಶರೀರೇಂದ್ರಿಯ ಸಾಧ್ಯಂ ವ್ಯಾಪಾರಂ ಕಾರಯಿತ್ವ. ಇದೆಲ್ಲ ಒಳಗೆ ಇಟ್ಟು ಭಗವಂತ ಏನು ಮಾಡುತ್ತಾ ಇದ್ದಾನೆ? ಜ್ಞಾನ ಕರ್ಮ ಲಕ್ಷಣ ಸಾಧನೆ, ಒಂದು ಕಡೆ ತಿಳುವಳಿಕೆ, ಇನ್ನೊಂದು ಕಡೆ ಕರ್ಮ, ಎರಡೂ ಮಾಡಿಸ್ತಾ ಇದ್ದಾನೆ. ಒಳಗೇನೋ ಕೂತಿವೆ ಹೆಗ್ಗಣಗಳು, ಅಭಿಮಾನಗಳೆಲ್ಲ. ಇನ್ನೊಂದು ಕಡೆ ಜ್ಞಾನ. ಏನು ಜ್ಞಾನ? ನೋಡಿಯಪ್ಪ, ಅಧಿಕ ಮಾಸ ಬಂದಿದೆ. ಈ ಅಧಿಕ ಮಾಸದಲ್ಲಿ ಏನೇನು ದಾನಗಳು ಕೊಟ್ಟರೆ ಅನಂತ, ಬಹಳ ಅಧಿಕ ಫಲ. ಜ್ಞಾನ ಬಂತು, ಅದಕ್ಕೆ ತಕ್ಕಂಥ ಕರ್ಮ, ನಾನಾ ದಾನಗಳು ಧರ್ಮಗಳು ಮಾಡಲಿಕ್ಕೆ ಶುರುವಾಗೋದು. ಜ್ಞಾನ ಕರ್ಮ ಹೀಗೆ ಹೀಗೆ ಬರ್ತಾ ಇದೆ. ಒಳಗೆ ರಾಗದ್ವೇಷಗಳು ಅಭಿಮಾನಗಳು ಹಾಗೇ ಕೂತಿವೆ. ಅವಾಗ ಏನಾಗುತ್ತೆ ಅಂದರೆ ತೇನ ಕರ್ಮಣ, ಆ ಕರ್ಮ ಮಾಡಿದ್ದರಿಂದ ನವೀನ ಶರೀರಾದಿದಾನ ದ್ವಾರ, ಹೊಸ ಹೊಸ ನಾನಾ ಜನ್ಮಗಳು ಕೊಟ್ಟು ಆ ಶರೀರಗಳ ಮೂಲಕ ಜೀವಂ ಬಧ್ನಾತಿ, ಜೀವನನ್ನ ಚೆನ್ನಾಗಿ ಕಟ್ಟಿ ಹಾಕ್ತಾ ಇದ್ದಾನೆ ಭಗವಂತ. ಅದಕ್ಕೆ ಬಂಧಕೋ ಭವಪಾಶಾಚ ಮೋಚಕ ಸಯೇವ ಹಿ, ಅವನೇ ಕಟ್ಟುವವ, ಅವನೇ ಬಿಡಿಸಬೇಕು, ಬೇರೆ ಇಲ್ಲ. ಅದಕ್ಕೆ ಏವಾ ಅಂತ ಯವಕಾರ ಹಾಕ್ತಾ ಇದ್ದಾರೆ. ಇಲ್ಲಿಗೆ ಇತಿ ಶ್ರೀ ವಿಷ್ಣುತೀರ್ಥ ವಿರಚಿತೆ ಷೋಡಶೀಯೇ ಬಂಧಕಂ ನಾಮ ಪ್ರಥಮಂ ಪ್ರಕರಣಂ, ಮೊದಲನೆಯ ಪ್ರಕರಣವನ್ನು ತಿಳಿಸಿಕೊಟ್ರು. ನನಗಿನ್ನ ಹೇಳಲಿಕ್ಕೆ ಬರಲ್ಲ, ಏನೂ ಬರಲ್ಲ, ಗೊತ್ತಿಲ್ಲ. ಗೊತ್ತಿದ್ದಂಥವರೆಲ್ಲ ಇದು ಹೇಳಲಿಕ್ಕೆ ಶುರು ಮಾಡಿದರೆ ನೀವು ಬೇರೆ ಇನ್ಯಾವ ಪ್ರವಚನ ಕೇಳಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಒಳ್ಳೆ ದ್ರಾಕ್ಷಾಪಾಕ, ಅದ್ಭುತವಾದ ರುಚಿ, ಚೆನ್ನಾಗಿರುತ್ತೆ. ಇನ್ನು ಇಷ್ಟು ಹೇಳಿದ್ದೀರಾ, ನಮ್ಮ ರೋಗ ಹೇಳಿದ್ದೀರಾ, ಟ್ಯಾಬ್ಲೆಟ್ಟೇ ಕೊಡಲಿಲ್ಲ. ರೋಗ ಇದೆ, ರೋಗ ಇದೆ, ರೋಗ ಇದೆ, ರೋಗ ಇಟ್ಟುಕೊಂಡು ಹೊಟ್ಟೆಯಲ್ಲಿ ಹೊಟ್ಟೆ ತುಂಬ ರೋಗ, ಊಟ ಮಾತ್ರ ಮಾಡ್ತೀವಿ ಅಂದರೆ ಹೇಗೆ ಅಂತ ಪ್ರಶ್ನೆ ಬಂಧಕ ಪ್ರಕರಣದಲ್ಲಿ. ಹೊಟ್ಟೆಯಲ್ಲಿ ರೋಗ ಇದೆ, ಊಟ ಮಾಡಿದ್ರೆ ಏನಾಗುತ್ತೆ? ವಾಂತಿ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಅರ್ಥ ಆಗುತ್ತೇನೋ. ಹೊಟ್ಟೆಯಲ್ಲಿ ರೋಗ ಇಟ್ಟುಕೊಂಡು ಊಟ ಮಾಡಿದ್ರೆ ಏನೇನಾಗುತ್ತೆ ಡಾಕ್ಟರ್ನ ಕೇಳಿದರೆ? ಅದು ಇನ್ನ ಅಜೀರ್ಣ ಆಗುತ್ತೆ, ಇನ್ನ ಬೇರೆ ಬೇರೆ ಹೊಸ ರೋಗಗಳು ಶುರು ಆಗುತ್ತೆ ಅಲ್ವಾ. ಇದ್ದ ರೋಗ ಬಲಿಷ್ಠ ಆಗುತ್ತೆ, ಹೊಸ ರೋಗಗಳು ಶುರು ಆಗುತ್ತೆ. ಇದೇ ಹೇಳಿದರು. ಒಳಗೆ ಅಭಿಮಾನ, ಅದ ಮೇಲೆ ರಾಗದ್ವೇಷಗಳು ಎಲ್ಲ ಇಟ್ಟುಕೊಂಡು ಈ ಕರ್ಮಗಳು ಮಾಡುತ್ತಾ ಹೋದರೆ, ಮೇಲಿನ ಏನು ನಾನಾ ಸಾಧನ ಅಂತ ಕರೆಸಿಕೊಳ್ಳುವ ಕರ್ಮಗಳನ್ನು ಮಾಡುತ್ತಾ ಹೋದರೆ ಅದರಿಂದ ಏನಾಯಿತು? ಒಳಗೆ ರೋಗ ಇಟ್ಟುಕೊಂಡು ಊಟ ಮಾಡಿದಂತೆ ಆಯಿತು. ಅದರಿಂದ ಹಳೆ ರೋಗ ಅಭಿಮಾನಗಳೆಲ್ಲ ಬಲಿಷ್ಠ ಆಗುತ್ತೆ, ಹೊಸ ರೋಗಗಳು, ಅದರಿಂದ ನಾನಾ ರೀತಿಯಾಗಿರತಕ್ಕಂತಹ ಜನ್ಮಗಳೆಲ್ಲ ಬರ್ತಾ ಬರುತ್ತೆ. ಹೌದಾ? ಅಷ್ಟೇ ಅಲ್ಲ, ಶರೀರ ಶಿಥಿಲ ಆಗ್ತಾ ಬರುತ್ತೆ, ಸಾಧನ ಶರೀರ ಶಿಥಿಲ ಆಗ್ತಾ ಬರುತ್ತೆ. ಮತ್ತೆ ಬೇಕಾ? ಅದರಿಂದ ರೋಗ ಹೋಗಬೇಕು, ಒಳ್ಳೆ ಊಟ ಆಗಬೇಕು, ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಆಗಬೇಕು. ಅದಕ್ಕೆ ಬಂಧಕ ನಿವೃತ್ತಿ ಪ್ರಕರಣವನ್ನು ಹೇಳುತ್ತಾರೆ. ಅಯ್ಯ, ಬಂಧನ ಕೊಟ್ಟಿದ್ದು ಶ್ರೀಹರಿಯೇ. ಆ ಶ್ರೀಹರಿಯನ್ನು ನೆನೆದರೆ ಬಂಧನವನ್ನು ನಿವೃತ್ತಿ ಮಾಡುತ್ತಾನೆ. ಆ ನೆನಪೆಂಥದ್ದು ಎಂಬುದು ಫೈನ್ ಟ್ಯೂನಿಂಗ್ ಮಾಡ್ತಾ ಬರ್ತಾ ಇದ್ದಾರೆ. ಇಷ್ಟು ಹೇಳಲಿಕ್ಕೆ ನಿಮಗೆ ಆನ್ಸರ್ ಗೊತ್ತು, ದೇವರನ್ನು ನೆನೆದರೆ ಇದು ಹೋಗುತ್ತೆ ಎಂಬುದು ನಿಮಗೂ ಗೊತ್ತು. ಆದರೆ ನಾವ್ಯಾರೂ ನೆನೆಯಲ್ಲ. ಯಾಕೆ ನೆನೆಯಲ್ಲ ಅಂದರೆ ಪ್ರಧಾನವಾದ ಬರ್ನಿಂಗ್ ಪ್ರಾಬ್ಲಮ್ ಯಾವುದು ಅಂದರೆ ಇದೊಂದು ಸೀರಿಯಸ್ ಮ್ಯಾಟರ್ ಅಂತೇನೆ ನಮ್ಮ ತಲೆಗೆ ಬರುವುದೇ ಇಲ್ಲ. ಹೌದಾ ಅಲ್ವಾ ಹೇಳಿ? ಇಷ್ಟು ಹೇಳಿದ್ದಾಯಿತು ನಿನ್ನೆ. ಅಯ್ಯೋ, ನಮ್ಮಲ್ಲಿ ಅಭಿಮಾನ ರಾಗದ್ವೇಷಗಳಿವೆ, ಇದಿದ್ದರೆ ಸಾಧನೆಯಾಗಲ್ಲ, ಹಾಳಾಗಿ ಹೋಗ್ತಾ ಇದೆ ಅಂತ ಶಂಖಾರಾವ ಮಾಡಿದ್ದಾಯಿತು. ಎಷ್ಟು ನಮ್ಮಲ್ಲಿ ಪರಿವರ್ತನೆ ಬಂತು, ಇವತ್ತೆಷ್ಟು ನೆನಪಾಯಿತು, ಈ ರಾಗದ್ವೇಷಗಳು ಕಳ್ಕೊಳ್ಳೇಬೇಕು ಅಂತ ಹಂಬಲ ಹಠ ಎಷ್ಟು ಹುಟ್ಟಿತು. ಬಹಳ ಸ್ವಲ್ಪ ಸ್ವಲ್ಪ ಬಂದಿದ್ರೆ ಬಂದೀತು. ಯಾಕೆ ಹೀಗೆ ಅದೇ ಬಂಧನ ಅಂದರು. ಎಷ್ಟೇ ಕೇಳಿದ್ರೂ ಕೂಡ ಅನುಷ್ಠಾನ ಕಾಲಕ್ಕೆ ಸಾರಿಸಿ ಬಳದ ರಂಗೋಲಿ ಹಾಕದಂತೆ ಇರುವುದೇ ಬಂಧನದ ಲಕ್ಷಣ. ಹಾಗಾದರೆ ಅದು ಹೋಗಬೇಕಾದರೆ ಹೇಗೆ ಹೇಳ್ತಾರೆ? ಇದು ಹೋಗಬೇಕಾದರೆ ಮುಖ್ಯವಾಗಿ ಒಂದು ಟ್ಯಾಬ್ಲೆಟ್ ಹಾಕ್ಕೋಬೇಕಪ್ಪ. ಹೇಗೆ ಹಾಕ್ಕೋಬೇಕು ಅಂದರೆ ಸದಾ ಅದು ಬಾಯಲ್ಲಿ ನೆನೀತಾ ಇರಬೇಕು. ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಬಾಯಲ್ಲಿ ಹಾಕ್ಕೊಂಡು ಅಲ್ರಿ ಅಗದು ನುಂಗ್ಬಿಡ್ತೀನಿ ಉಪಯೋಗವಿಲ್ಲ, ಅದನ್ನು ಚಪ್ಪರಿಸಿ ಚಪ್ಪರಿಸಿ ಆ ಲಾಲಾಜಲದಲ್ಲಿ ಆ ಔಷಧ ಮಿಶ್ರ ಆಗಿ ಬಂದರೆ ಅದೇ ಒಂದು ದೊಡ್ಡ ಔಷಧ. ಈ ಔಷಧ ಅದು ಲಾಲಾಜಲದಲ್ಲಿ ಮಿಶ್ರ ಆದರೆ ಎರಡನೇ ಔಷಧ, ಅದು ಕೆಲಸ ಮಾಡುತ್ತೆ ಚೆನ್ನಾಗಿ. ಅದನ್ನು ನಮ್ಮ ಸೋದೆ ಸ್ವಾಮಿಗಳು ಹೇಳ್ತಾ ಇದ್ರು. ಯಾವ ಯಾವ ಔಷಧ ಯಾವ ಯಾವ ರೀತಿಯಲ್ಲಿ ತಗೋಬೇಕೋ ಹಾಗೆ ತಗೊಂಡಾಗ ಮಾತ್ರ ಚೆನ್ನಾಗಿ ಕೆಲಸ ಮಾಡುತ್ತೆ, ನೀವು ರೀತಿ ಬದಲಾಯಿಸಿದರೆ ಕೆಲಸ ಮಾಡೋದೇ ಬೇರೆ ರೀತಿಯಾಗಿಬಿಡುತ್ತೆ ಅಂತ ಹೇಳ್ತಾ ಇದ್ರು. ಆ ರೀತಿಯಲ್ಲಿ ಶ್ರೀಹರಿ ಭಗವಾನ್ ಸಯೇವ ಅಂತ ಹೇಳ್ತಾರೆ. ಅವನೇ ಯಾರು ನಮಗೆ ಯಾರಾದರೆ ಬಂಧನ ಮಾಡಿದ್ದಾನೋ ಅವನೇ ಆ ಶ್ರೀಪತಿ ಹರಿಯೇನೆ. ಶರೀರ ಇಂದ್ರಿಯ ವಿಷಯ ಮನಸಾಂ ಮುಖ್ಯಸ್ವಾಮಿ. ನನ್ನ ಶರೀರ ಇಂದ್ರಿಯಗಳು ಆದ ಮೇಲೆ ಮನಸ್ಸು, ನನ್ನ ಸುತ್ತು ಇರುವಂಥ ಎಲ್ಲ ವ್ಯಕ್ತಿಗಳು ಪದಾರ್ಥಗಳಿಗೆ ಮುಖ್ಯಸ್ವಾಮಿ ಅವನೇ. ಸ್ವಾಮಿ ಎಂಬ ಶಬ್ದಾರ್ಥ ಏನು, ಸ್ವಾಮಿ ಸ್ವಾಮಿ ಎಂದಲ್ಲ, ಅವನು ಇಟ್ಟರೆ ಇರುತ್ತೆ ಇಲ್ಲದಿದ್ದರೆ ಇಲ್ಲ, ಇಟ್ಟರೆ ಇರುತ್ತೆ ಇಲ್ಲದಿದ್ದರೆ ಇಲ್ಲ. ಅದನ್ನೇ ಭಾಗವತ್ ಸಾರೋದ್ಧಾರದಲ್ಲಿ ಬಿಂಬೋಪಾಸನ ಎಂಬ ಶಬ್ದದಿಂದ ಹೇಳುತ್ತಾರೆ. ಬಿಂಬೋಪಾಸನ ಅಂದರೆ ಎರಡು ಭಾಗವಯ್ಯ, ಒಂದು ಆತ್ಮ ಸಮರ್ಪಣ, ಇನ್ನೊಂದು ಆತ್ಮೀಯ ಸಮರ್ಪಣ ಅಂದರು. ಆತ್ಮಸಮರ್ಪಣ ಆತ್ಮೀಯ ಸಮರ್ಪಣ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಅರಣ್ಯಕಾಚಾರ್ಯರು. ನೀನಿಷ್ಟು, ನಿಂಗೆ ಬೇಕಾಗಿದ್ದಿಷ್ಟು, ಮಾಡಬೇಕಾಗಿದ್ದಿಷ್ಟು, ನೀನು ಇರೋದು ಹೀಗೆ ಮಾಡ್ಕೊಂಡು ಹೋಗು. ಕನ್ಫರ್ಮೇಷನ್ ಕೊಡುತ್ತಾರೆ, ಇಷ್ಟು ಪ್ರವಚನ ಕೇಳಿದ್ದೀರಾ, ಕೇಳ್ತಾ ಬಂದಿದ್ದೀರಾ, ವರ್ಷಗಳಿಂದ ಕೇಳ್ತಾ ಬಂದಿದ್ದೀರಾ, ಯಾವುದಕ್ಕಾಗಿ ಪ್ರವಚನ ಕೇಳಬೇಕು ಅಂದರೆ ಹೇಳುತ್ತಾರೆ, ಅನ್ಯತ್ರ ಅರತಿಹಿ ಭಗವತಿ ದೃಢಾರತಿಹಿ. ಇಷ್ಟಕ್ಕೆ ಇಷ್ಟು ಸಾಧನ ಬರೋದು ಯಾಕೆ ಅಂದರೆ ಬೇರೆ ಕಡೆ ಮನಸ್ಸು ಹೋಗಲೇಬಾರದು, ದೇವರಲ್ಲಿ ಹೋಗಲೇಬೇಕು. ಇಷ್ಟು ದೃಢವಾದ ರತಿ, ಇದು ಬರಲಿಕ್ಕೆ ಇಷ್ಟೆಲ್ಲ ಸಾಧನ ಅಂದರು. ಹಾಗಾದರೆ ಶ್ರೀಹರಿಯೇ ನಮ್ಮ ಶರೀರ ಇಂದ್ರಿಯ ಮನಸ್ಸು ಸುತ್ತಿರುವ ಎಲ್ಲದಕ್ಕೂ ಮುಖ್ಯಸ್ವಾಮಿ. ಅದು ಹೇಳೋ ಕಾಲಕ್ಕೆ ಇದೆಲ್ಲ ದೇವರಧೀನ ದೇವರಧೀನ ಅಂತ ನಿತ್ಯ ನಾವು ಚಿಂತನೆ ಮಾಡ್ತಾ ಬರಬೇಕಂತೆ. ಅದನ್ನೇ ದಾಸರಾಯರು ಒಂದು ಮಾತಲ್ಲಿ ಹೇಳ್ತಾರೆ, ಕೈಬಿಟ್ಟು ಹೋದದ್ದು ಕೃಷ್ಣಾರ್ಪಣ ಅಂತ. ಅದು ಮೊದಲೇ ಅನ್ಬೇಕಂತೆ, ಕೈ ಬಿಟ್ಟು ಹೋದ ಮೇಲೆಲ್ಲ ಹೋಗ್ಲಿಕ್ಕೆ ಮೊದಲೇ ಅಂದುಕೋಬೇಕಂತೆ. ಅಂದರೆ ಬೆಳಿಗ್ಗೆದ್ದಾಗಲಿಂದ ನನ್ನ ಸುತ್ತೂ ಇದ್ದವರು ದೇವರಧೀನ, ನನ್ನ ಸುತ್ತೂ ಇರುವ ಪದಾರ್ಥಗಳು ದೇವರಧೀನ, ನಾನೇ ದೇವರಧೀನ ಅಂತ ಸದಾ ಚಿಂತನೆ ಮಾಡಿ ಅಂದರು. ಚೆನ್ನಾಗಿದೆ ಅಲ್ವಾ? ಸುಲಭವಾಗಿ ಮಾಡ್ಬೋದು, ಮೂರೊತ್ತು ಮಾಡ್ಬೋದು, ಎಷ್ಟೊತ್ತು ಬೇಕಾದರೂ ಮಾಡ್ಬೋದು. ಎಲ್ಲ ದೇವರಧೀನ ಎಲ್ಲ ದೇವರಧೀನ ಹೇಳಲಿಕ್ಕೂ ಚೆನ್ನಾಗಿದೆ, ಮಾಡಲಿಕ್ಕೂ ಚೆನ್ನಾಗಿದೆ, ಸ್ವಲ್ಪ ಅದರ ಅರ್ಥ ತಿಳ್ಕೊಂಡು ಮಾಡಿ ಅಂದರು. ಏನದು, ಅವಾಗೇ ಕಟ್ಟಿದ ಮನೆ, ಅವಾಗೇ ತಗೊಂಡ ಕಾರು, ಎಲ್ಲ ಟಿವಿ ಫ್ರಿಜ್ಜು ಎಲ್ಲ ಚೆನ್ನಾಗಿದೆ, ಅವಾಗೇ ಎ ಸಿ ಫಿಟ್ ಮಾಡಿದ್ದೀರಾ, ಎಲ್ಲ ಆಗಿದೆ. ಅದು ನೋಡಿದಾಗೆಲ್ಲ ದೇವರಧೀನ. ಅರ್ಥ ಏನು, ಸ್ವಾಮಿ ಕೊಟ್ಟಿದ್ದಾನೆ, ಇವಾಗ ಇವೆಲ್ಲ ಇವೆ, ಯಾವಾಗಾತ ಬೇಡ ಅಂದರೆ ಎಲ್ಲ ಹೊರಟೋಗುತ್ತೆ. ಈ ಮನೆ ಈಗಿದೆ, ನಾಳೆ ಬೆಳಿಗ್ಗೆ ಆತ ಬೇಡ ಅಂದರೆ ರೋಡ್ ಮೇಲೆ ಇರಬೇಕಾಗುತ್ತೆ ಅಂಬೋದು ತಲೆಯಲ್ಲಿ ಚೆನ್ನಾಗಿ ಬರಬೇಕು. ದಿನಾಗೂ ಈ ಟ್ಯಾಬ್ಲೆಟ್ ಹಾಕ್ತಾ ಇರಬೇಕಂತೆ. ಅವಾಗ ಸ್ವಾಮಿ ನಮ್ಮ ಕರ್ಮಾನುಸಾರ ಆ ಪದಾರ್ಥದ ಅಂಟು ಇಲ್ಲದಿದ್ದರೆ ತೆಗೆದೇ ಬಿಡ್ತಾನೆ. ಅದು ಯಾವ ಮೂಮೆಂಟಲ್ಲಾದರೂ ತೆಗೆದು ಬಿಡಬಹುದು. ಅವಾಗೇನಾಗುತ್ತೆ ಅಂದರೆ ಇದು ನಿತ್ಯ ಚಿಂತನೆ ಮಾಡ್ತಾ ಇರೋದ್ರಿಂದ ಹೋಯ್ತಾ ಹೋಗಲಿ, ಹೋಗುತ್ತೆ ಅಂತ ಅಂದುಕೊಳ್ಳದೆ ಒಮ್ಮೆಲೆ ಹೋಗಿಬಿಟ್ರೆ ಶಾಕ್ ಆಗುತ್ತೆ. ಅದರಿಂದ ಪೇಷಂಟ್ ಆಗ್ತೀವಿ. ಇದು ಯಾವಾಗಾದರೂ ಬಂದ ಕೂಡಲೇ ಹೇಳ್ತಾರೆ, ಒಂದಲ್ಲ ಎರಡಲ್ಲ, ನಮ್ಮ ಜೀವನದಲ್ಲಿ ವ್ಯಕ್ತಿಗಳು ಪದಾರ್ಥಗಳು ತರಂಗ ತರಂಗ ಆಗಿ ಬರ್ತಾ ಇವೆ, ಬರೋ ಕಾಲಕ್ಕೆ ಸಂಕಲ್ಪ ಮಾಡಿಬಿಡಿ ಇದು ಹೋಗೋದೆ ಅಂತ. ಅಭಿಮಾನ ಬಂತ ವ್ಯಕ್ತಿಗಳಿಂದ, ಪದಾರ್ಥಗಳು ಬಂತ ಸುಖ ಕೊಡಲಿಕ್ಕೆ, ಇವೆಲ್ಲ ಹೋಗೋದೆ ಅಂತ ಸಂಕಲ್ಪ ಮಾಡಿ ಹರಿಯಿಟ್ಟಷ್ಟು ಕಾಲ ಇರುತ್ತೆ, ಇಲ್ಲದಿದ್ದರೆ ಹೋಗುತ್ತೆ ಅಂತ. ಅಲ್ಲಿವರೆಗೆ ಚೆನ್ನಾಗಿದೆ. ಮನೆಯಲ್ಲಿ ನಮ್ಮ ಮೇಲೆ ಅಭಿಮಾನ ಪಡುವ ಹೆಂಡತಿ ಮಕ್ಕಳು ನಾವಂದರೆ ಪ್ರಾಣ ಕೊಡುತ್ತಾರೆ, ಅವರನ್ನೆಲ್ಲ ನೋಡಿದಾಗ ಇವರು ದೇವರಧೀನ ಅಂತ ಚಿಂತನೆ ಮಾಡುವುದೇ ಕಷ್ಟ. ಏನು ಸ್ವಾಮಿ ಇಟ್ಟಷ್ಟು ಕಾಲ ಇವರಿರ್ತಾರೆ, ಯಾವಾಗಾದರೂ ಇವರನ್ನ ದೇವರು ತೆಗೆದು ಬಿಡಬಹುದು, ಒಂದ ನನ್ನನ್ನ ತೆಗಿಬಹುದು, ಒಂದ ಇವರನ್ನಾದರೂ ತೆಗಿಬಹುದು ಅಂತ ಚಿಂತನೆಯಾದರೂ ಬರಲಿಕ್ಕೆ ಬಿಡ್ತೀರಾ? ಬರಲ್ಲ. ಒಂದು ವೇಳೆ ಇವರಿಗೇನಾದರೂ ಆದರೆ ಅಂದರೆ ಅಪ್ಪಾ ಬೇಡ ಬೇಡ ಅಂತ ಅಡ್ಡ ಬೀಳಲಿಕ್ಕೆ ಬರ್ತೀವಿ. ನಿಶ್ಚಿತವಾಗಿ ಸ್ವಾಮಿ ಸಂಕಲ್ಪ, ಎಷ್ಟು ಕಾಲ ನನಗೆ ಇವರಿಗೆ ಸಂಬಂಧ ಇರುತ್ತೋ ಅಷ್ಟು ಕಾಲ ಇವರನ್ನ ಇಟ್ಟೇ ಇರ್ತಾನೆ, ಯಾವಾಗಾದರೆ ಆ ಸಂಬಂಧ ಹೋಗುತ್ತೋ ತೆಗೆದೇ ಬಿಡುತ್ತಾನೆ ಎಂಬುದು ಒಳಗೆ ಟ್ಯಾಬ್ಲೆಟ್ ಹಾಕ್ತಾ ಬರಬೇಕು. ಇದನ್ನ ಆತ್ಮೀಯ ಸಮರ್ಪಣ ಅಂದರು. ಆಗತ್ತೇನ್ರಿ? ಸ್ವಲ್ಪ ಕಹಿ ಟ್ಯಾಬ್ಲೆಟ್, ಕಹಿ ಟ್ಯಾಬ್ಲೆಟ್. ಅವಾಗ ಯಾರೋ ಅಂದರು, ಅಲ್ಲ ರೀ ಹೀಗೆ ನಾವು ಅಂತ ಅಂತ ಹೋದ್ರೆ ಚೆನ್ನಾಗಿದ್ದವ್ರು ಹೋಗ್ಬಿಟ್ರೆ ಹೇಗೆ ನಮ್ಮವರೆಲ್ಲ? ಏನೂ ಇಲ್ಲ, ನಾವಂದಷ್ಟು ಮಾತ್ರಕ್ಕೆ ಎಲ್ಲ ಆಗೋದಾದ್ರೆ ಎಲ್ಲೋ ನಾವು ಮೋಕ್ಷದಲ್ಲಿ ಇರ್ತಾ ಇದ್ವು. ಏನೂ ಆಗಲ್ಲ, ಅವರವರ ಆಯುಷ್ಯ ಗಟ್ಟಿಯಾಗಿರುವ ಪರ್ಯಂತ ಚೆನ್ನಾಗಿರ್ತಾರೆ. ಇನ್ನು ಹೀಗೆ ಚಿಂತನೆ ಮಾಡಿದ್ರಿಂದ ಆಯುಷ್ಯ ಬೆಳೆಯುತ್ತೆ ಅವರಿಗೆ. ಅದರಿಂದ ಇಷ್ಟು ನಮ್ಮ ಸುತ್ತೂ ಇದ್ದ ಯಾರು ಅಭಿಮಾನ ಪಡ್ತಾ ಇದ್ದಾರೆ ಆ ವ್ಯಕ್ತಿಗಳನ್ನೆಲ್ಲ ನೋಡಿದಾಗ ಸ್ವಾಮಿ ಇಟ್ಟಷ್ಟು ಕಾಲ ಇರ್ತಾರೆ, ಯಾವಾಗ ತೆಗೆಯುತ್ತಾನೋ ಹೊರಡುತ್ತಾರೆ, ಮುಂದೇನು ಕೆಲಸ. ಇಟ್ಟಷ್ಟು ಕಾಲ ಅವರಲ್ಲಿ ಭಗವಂತನನ್ನು ನೋಡುತ್ತಾ ಅಲ್ಲಿ ಭಗವಂತನ ಪೂಜೆಯನ್ನು ಮಾಡುವುದೇ ಮುಖ್ಯ. ಅಂದರೆ ಅವರವರ ಮನದ ಅಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ. ನನ್ನ ಸುತ್ತ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲ ಕೊಟ್ಟಿದ್ದಾನೆ, ಎಲ್ಲರೂ ಅಭಿಮಾನ ಪಡ್ತಾ ಇದ್ದಾರೆ. ಆ ಸ್ವಾಮಿ ಅಭಿಮಾನ ಪಡಿಸಿದ್ದಕ್ಕೆ ಪಡ್ತಾ ಇದ್ದಾರೆ, ಅದಕ್ಕೆ ಅವರವರು ಏನು ಬೇಡುತ್ತಾರೆ ಅದೆಲ್ಲ ಕೊಡೋದೆ, ಕೊಟ್ಟು ಸಂತೋಷವಾಗಿ ನೋಡಿಕೊಳ್ಳೋಣ. ಆ ನೋಡಿಕೊಳ್ಳೋ ಕಾಲಕ್ಕೆ ಕೊಡೋ ಕಾಲಕ್ಕೆ ಅವರೊಳಗಿರುವ ಭಗವಂತನಿಗಿದು. ಮನೆಯವರೇ ಬಂದರು, ಏನ್ರಿ ನಮಗೊಂದು ಬಂಗಾರ ಸರ ಮಾಡಿಸಿ ಹಾಕ್ರಿ. ಮಾಡ್ರಿ, ಯಾರು ಬೇಡ ಅಂದರು? ಮಾಡಿಸಿ ಹಾಕ್ರಿ. ಆ ಕೊರಳಲ್ಲಿ ಹಾಕುವ ಕಾಲಕ್ಕೆ ಆ ಸ್ವಾಮಿ ಇದ್ದಾನಲ್ಲ ಅವನಿಗೆ ಅಂತ ಹಾಕಿ ಸಾರ್ಥಕ. ಅವರಿಗೆ ಕೊಟ್ಟು ಅವ್ರಿಗೂ ಖುಷಿ, ನಮಗೂ ಖುಷಿ, ಸ್ವಾಮಿಗೂ ಸಂತೋಷ. ಹೋಗ್ಲಿ ಬಿಡಪ್ಪ, ನನ್ನನ್ನು ನೋಡಿದ್ದಲ್ಲ ಇಷ್ಟು ಕಾಲ, ನಿನ್ನ ಹೆಂಡತಿ ಒಳಗೆ ನಿಂತು ಹೆಂಡತಿ ಅಂತ ಕರೆಸ್ಕೊಂಡು ನಿನ್ನ ನೋಡ್ಕೊಂಡು ಒದ್ದಾಡಿದೆ, ಬರೇ ಹೆಂಡತಿಯನ್ನು ಮಾತ್ರ ನೋಡ್ತಾ ಇದೆಯಾ, ಒಳಗೆ ಹೆಂಡತಿ ಅಂತ ಕರೆಸ್ಕೊಂಡು ನನ್ನನ್ನು ನೋಡಲೇ ಇಲ್ಲಲ್ಲ ಅಂತ ಆತ ಫೀಲ್ ಆಗ್ತಾ ಇರ್ತಾನೆ. ಆತಗೆ ಹಾರ ಹಾಕ್ಬಿಟ್ರೆ ಆಯ್ತು, ಸ್ವಾಮಿ ಕಾಣಿಸಿದೆಯೋ ಮಹಾರಾಯ ಅಂತ. ಮಗ ಬಂದ, ಅಪ್ಪ ಪಾಕೆಟ್ ಮನಿ ಬೇಕು. ಕೊಡ್ಬೇಕು, ಕೊಡಲೇಬೇಕಲ್ಲ, ಕೊಡೋ ಕಾಲಕ್ಕೆ ಹರೇ ನಿನಗರ್ಪಿತ. ಇದು ದಾಸರಾಯರು ಹೇಳಿದ್ದು, ಅವರವರ ಮನದ ಅಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ. ಆ ಕೊಡೋ ಕಾಲಕ್ಕೆ ಸ್ವಾಮಿ ಇವರನ್ನೆಲ್ಲ ಕೊಟ್ಟಿದೆಯೋ, ಇವರ ಮೂಲಕ ಅಭಿಮಾನ ಕೊಡತಾ ಇದ್ದೀಯೋ, ಎಷ್ಟು ಕಾಲ ಇವರಿರ್ತಾರೋ ನಾನಿರ್ತೇನೋ ಗೊತ್ತಿಲ್ಲ, ಇದ್ದಷ್ಟು ಕಾಲ ನಿನ್ನ ಪೂಜಾ ಭಾಗ್ಯ ಕೊಟ್ಟಿದ್ದೀಯಾ, ನಿನಗೆ ನಮಸ್ಕಾರ. ನನ್ನ ಮನಸ್ಸನ್ನು ತಯಾರಿ ಮಾಡು ಹರಿಯೇ. ನನ್ನ ಸುತ್ತು ಇರೋದು ಯಾವಾಗಾದರೂ ನನ್ನ ಬಿಟ್ಟು ಹೋಗುತ್ತೆ, ನನ್ನ ಬಿಡದೇ ಇರೋದು ನೀನೊಬ್ಬನು ಮಾತ್ರ, ನೀನೊಬ್ಬನು ಮಾತ್ರ, ನಿನ್ನ ಸಂಬಂಧಪಟ್ಟ ಗುರುಗಳು ಮಾತ್ರ. ಅದಕ್ಕೆ ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ? ಯಾಕೆ ಎಲ್ಲರೂ ಬಿಟ್ಟು ಹೋಗೋರೆ, ಗುರುಗಳು ಬಿಡಲ್ಲೇನು? ಬಿಡಲ್ಲ, ಸದಾಕಾಲ ಜನ್ಮ ಜನ್ಮದಿಂದ ಅಂಟು ಇಟ್ಟುಕೊಂಡು ನಮ್ಮನ್ನು ಉದ್ಧಾರ ಮಾಡತಕ್ಕಂಥವರೇ ಗುರುಗಳು ಅಂತಾರೆ. ಅದಕ್ಕೆ ಹರೇ ನೀನು ನಿನ್ನ ದಾಸರ ಸಂಘ ಸದಾ ಕೊಡು ಹರಿ. ಯಾಕೆ ಪರ್ಮನೆಂಟ್ ಆಗಿ ನನಗಾಗಿ ಒದ್ದವರು ನೀನೇ. ಸಲ್ಲಪ್ಪ ಇವರು ಮತ್ತೆ ನೋಡೋಣ, ಇವಾಗ ಹೆಂಡತಿ ಮಕ್ಕಳು ನಮ್ಮವರೆಲ್ಲ ಇದ್ದಾರಲ್ಲ, ಅಭಿಮಾನ ಪಡ್ತಾ ಇದ್ದಾರಲ್ಲ, ಇವರಿರೋಷ್ಟು ಕಾಲ ಇಲ್ಲೇ ಇರೋಣ, ನೆಕ್ಸ್ಟ್ ಅವ್ರ ಹತ್ರ ಹೋಗೋಣ ಅಂದರೆ ಇವರು ಇರೋಷ್ಟು ಕಾಲ ಅಭಿಮಾನ ಕಂಟಿನ್ಯೂ ಆಗಿ ಪಡ್ತಾರೆ ಅಂತ ಗ್ಯಾರಂಟಿ ಇದೆಯಾ ಅಂದ್ರೆ, ಸ್ವಾಮಿ ಒಳಗಿದ್ದು ಅಭಿಮಾನ ಪಡಿಸಿದರೆ ನಮ್ಮವರು, ಬಿಡಿಸಿದರೆ ಇದ್ರೂ ಕೂಡ ಬೇರೇನೆ. ಈ ದೂರ ಆಗೋದು ಎರಡು ರೀತಿ, ಶರೀರ ಹೋದರೆ ದೂರ ಆಗೋದು, ಮನಸ್ಸೇ ದೂರ ಆಗೋದು. ಹೌದಾನೆ? ಎಷ್ಟು ಜನ ಅಪ್ಪ ಮಕ್ಕಳಿಲ್ಲ, ಮುಖ ನೋಡಿಕೊಂಬಲ್ಲ, ನೀನು ನನ್ನ ಅಪ್ಪನೇ ಅಲ್ಲ, ನೀನು ನನ್ನ ಮಗನೇ ಅಲ್ಲ ಅಂತ ಡಿಕ್ಲೇರ್ ಮಾಡಿ ಕೂತಿರ್ತಾರೆ. ಹೌದೋ ಅಲ್ಲವೋ? ಸ್ವಾಮಿ ಕೊಟ್ರೆ ಬಾಂಧವ್ಯ, ಇಲ್ಲದಿದ್ರೆ ಇಲ್ಲ. ಇದು ಯಾವಾಗ ನಮ್ಮ ತಲೆಗೆ ಬರುತ್ತೆ ಅಂದ್ರೆ, ದಿನಕ್ಕೊಮ್ಮೆ ಬೆಳಿಗ್ಗೆದ್ದು ಪೂಜಾ ಕಾಲಕ್ಕೋ ಸಂಧ್ಯಾ ವಂದನೆ ಕಾಲಕ್ಕೋ ಒಂದು ಸಲ ಸ್ವಾಮಿ ಎಲ್ಲ ನಿನ್ನ ಅಧೀನಪ್ಪ ಅಂದ್ರೆ ಬರಲ್ಲ. ನಾವು ಹಾಗಂಬೋದ್ರಿಂದಲೇ, ದಿನಕ್ಕೆ ಒಂದು ಸಲ ಅಂದು ಕೂಡೋದ್ರಿಂದಲೇನೆ ಇದು ನಮ್ಮ ತಂಡೆಗೆ ಬರ್ತಾ ಇಲ್ಲ. ಅದಕ್ಕೇನು ಮಾಡಬೇಕು? ಈ ಟ್ಯಾಬ್ಲೆಟ್ ಯಾವಾಗಲೂ ಸತತ 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 ಚಿಂತನೆ ಮಾಡ್ತಾ ಬರಬೇಕು. ಇದನ್ನ ಚಿಂತನೆ ಮಾಡುವುದೇ ದೊಡ್ಡ ಸಾಧನೆ. ಶ್ರೀಹರಿ ಅವನೇ ನನ್ನ ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣ, ಪದಾರ್ಥಗಳು, ವ್ಯಕ್ತಿಗಳು ಎಲ್ಲದಕ್ಕೂ ಮುಖ್ಯವಾದ ಸ್ವಾಮಿ. ತದನುಕ್ರಮೇಣ ಬ್ರಹ್ಮಾದ್ಯಾಹ ಪುಷ್ಕರಾಂತಾಹ ಹೇಳುತ್ತಾರೆ. ಬ್ರಹ್ಮಾದಿ ಪುಷ್ಕರಾಂತ ಎಲ್ಲಾ ದೇವತೆಗಳು ಕೂಡ ದೇವರನ್ನನುಸರಿಸಿ ಒಬ್ಬರೊಬ್ಬರು ಒಬ್ಬರೊಬ್ಬರು ನನ್ನ ಮೇಲೆ ನಿಯಾಮಕರಾಗಿದ್ದಾರೆ. ನಾನು ಡೈರೆಕ್ಟ್ ಆಗಿ ದೇವರು ನನ್ನ ಮೇಲೆ ಅಲ್ಲ, ಇವರ ಮೂಲಕ ಆಗಿದ್ದಾನೆ. ಅಂದರೆ ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು. ಆ ರೀತಿಯಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ನಿಂತಿದ್ದಾರೆ, ಅವರು ನನ್ನನ್ನು ನಿಯಾಮನ ಮಾಡುತ್ತಾ ಇದ್ದಾರೆ. ಇನ್ನು ಹೇಳ್ತಾರೆ, ಅಹಂತು ತನ್ನಿಯತ ಸ್ವಾಮ್ಯ. ನಮ್ಮಲ್ಲಿ ಎಂಥ ಒಡೆತನ ಇದೆ, ನಮ್ಮ ಶರೀರದ ಮೇಲಾಗಲಿ, ಸುತ್ತಿದ್ದವರ ಮೇಲಾಗಲಿ, ಅಥವಾ ಪದಾರ್ಥಗಳ ಮೇಲಾಗಲಿ ನಮ್ಮ ಕಂಟ್ರೋಲ್ ಎಷ್ಟು ಅಂದರೆ ಅವರು ಕೊಟ್ಟ ಕಂಟ್ರೋಲ್. ಅವರು ಕಂಟ್ರೋಲ್ ಕೊಡೋದೇನು ಅಂದರೆ ಏನಿಲ್ಲ, ಅವರು ನಮ್ಮಲ್ಲಿ ನಿಂತು ನಮ್ಮವರ ಮೇಲೆ ಅಭಿಮಾನ ಪಡಿಸಿ, ನಮ್ಮವರಿಗೆ ಅವರೊಳಗೆ ನಿಂತು ನಮ್ಮ ಮೇಲೆ ಅವರಿಂದ ಅಭಿಮಾನ ಪಡಿಸಿ, ನಾವು ಹೇಳಿದ ಮಾತನ್ನ ಅವರು ಕೇಳುವಂತೆ ಇವರೇ ಒಳಗಿದ್ದು ಮಾಡುತ್ತಾರೆ. ಅದೇ ಕಂಟ್ರೋಲ್. ಅಂದರೆ ಏನ್ರಿ, ನೀವು ಎಷ್ಟು ಕಂಟ್ರೋಲ್ ಆಗಿ ಇಟ್ಕೊಂಡಿದ್ದೀರಿ ನಿಮ್ಮ ಮನೆಯವರನ್ನೆಲ್ಲ? ಹೌದ್ರಿ, ನಾವು ಮೊದಲಿಂದ ಅಷ್ಟೇ, ನಾವು ಹಾಗೆ ಇಟ್ಕೊಂಡಿದ್ವಿ. ಹೌದಾ? ಹೇ, ನಮ್ಮ ಮನೆತನ ಅಷ್ಟೇ, ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡು. ಏನು ಕಂಟ್ರೋಲು? ನಿನ್ನಲ್ಲಿ ನಿಂತು ಸ್ವಾಮಿ ಈ ರೀತಿ ಇದ್ದು, ನಿಮ್ಮವರಲ್ಲಿ ನಿಂತು ಸ್ವಾಮಿ ನಿನ್ನ ಮೇಲೆ ಅಭಿಮಾನ ಕೊಟ್ಟದ್ದಕ್ಕೆ ಕಂಟ್ರೋಲು. ಒಳಗಿದ್ದ ಸ್ವಾಮಿ ಸ್ವಿಚ್ ಆಫ್ ಮಾಡಿಬಿಟ್ರೆ ಎಲ್ಲ ರಿವರ್ಸೆ, ಹೊರಗೆ ಭಿಕ್ಷಾ ಬಿಡಬೇಕಾಗುತ್ತೆ. ಹೌದಾನೆ? ಎಷ್ಟೋ ಜನ ಹೇಳ್ತಾರೆ, ಮನೆಯಾಗ ಅಡಿಗೆ ಆಗ್ತಾ ಇದೆ, ನಂಗೆ ಹಾಕಲ್ಲ, ಅದಕ್ಕೆ ಮಠಕ್ಕೆ ಬಂದಿದ್ದೇನೆ ಅಂತ ಹೇಳೋರು ಎಷ್ಟು ಜನ ಇರ್ತಾರೆ. ಹೌದಾನೆ? ಅದಕ್ಕೆ ಸ್ವಾಮಿಯೇ ಮುಖ್ಯ ಕರ್ತ, ಅವನ ಅನುಸರಿಸಿರುವವ ನಾನು. ಇತಿ ಸ್ವಸ್ಮಿನ್ ಸ್ವಾಮ್ಯ ವಿಶೇಷೇ ಜ್ಞಾತೆ ತದಜ್ಞಾನಸ್ಯ ನಿವೃತ್ತಿ. ಅಂದರೆ ಒಂದೊಂದು ಒಂದೊಂದು ಹೇಳ್ತಾ ಇದ್ದಾರೆ. ಇಲ್ಲಿ ದೊಡ್ಡ ಗಿಡ ಮೇಲೆಲ್ಲ ಹೂಗಳು ಬಿಟ್ಟಿವೆ, ಶಾಖೆಗಳಿವೆ, ಅದಕ್ಕೆ ಎಲೆಗಳೆಲ್ಲ ಇವೆ, ಕೆಳಗೆ ಬುಡ ಇದೆ. ಇದನ್ನು ಸರಿ ಮಾಡಬೇಕು, ತೆಗೆದು ಬಿಡಬೇಕು ಅಂದರೆ ಏನು ಮಾಡ್ತೀರಾ? ಒಂದೊಂದು ಹೂವು ತೆಗೀತಾ, ಒಂದೊಂದು ಎಲೆ ತೆಗೀತಾ, ಕೊಂಬೆ ಮುರಿತಾ ಹೋಗ್ತೀರಾ? ಬುಡಕ್ಕೆ ಏಟು ಕೊಟ್ಟರೆ ಮುಗದೇ ಹೋಯಿತು, ಇಡೀ ಗಿಡ ಬಿದ್ದು ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಈ ಸಂಸಾರ ವೃಕ್ಷಕ್ಕೆ ಕೊಡಲಿ ಪೆಟ್ಟು ಯಾವುದು? ಈ ಚಿಂತನೆ. ಶ್ರೀಹರಿಯೇ ನನ್ನ ಸರ್ವಸ್ವಕ್ಕೂ ಸ್ವಾಮಿ ಸ್ವಾಮಿ ಅಂತ ಭಗವಂತನ ಆಧೀನ ಚಿಂತನೆ ಮಾಡುವುದೇ ಪ್ರಹ್ಲಾದರಾದರು ಹೇಳಿದ ಆತ್ಮನಿವೇದನ. ಆತ್ಮನಿವೇದನ ಶಬ್ದ ಶ್ರವಣಂ ಹೇಳಿದ್ರ, ಒಂಬತ್ತು ರೀತಿಯಾದ ಭಕ್ತಿ. ಹೌದಲ್ವೋ? ಅಲ್ಲ, ಭಕ್ತಿ ಒಂಬತ್ತು ರೀತಿಯಾಗಿಲ್ಲ, ಒಂದೇ ಭಕ್ತಿ, ಅದರ ಲಕ್ಷಣಗಳು ಒಂಬತ್ತು. ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ. ಆ ಕೊನೆಯ ಲಕ್ಷಣ ಯಾವುದು ಅಂದರೆ ಆತ್ಮ ನಿವೇದನಂ. ಅದಕ್ಕಂದ್ರು ಆತ್ಮ ನಿವೇದನ ಅಂದರೆ ಆತ್ಮ ನಿವೇದನ, ನಾವು ದೇವರಿಗೆ ನಮ್ಮನ್ನು ಕೊಟ್ಟುಕೊಳ್ಳೋದು ಅಂತ. ಅದಕ್ಕಂದ್ರೂ ಹಾಗಲ್ಲ, ಇವಾಗ ಬಾಳೆಹಣ್ಣಿದೆ, ಯಾರೊಬ್ಬರ ಕೈಯಲ್ಲಿಟ್ಟಿದ್ದೀರಾ, ಆ ಕೊಟ್ಟರೆ ಏನಾಗುತ್ತೆ? ಇಷ್ಟರವರೆಗೂ ನಮ್ಮ ಕಂಟ್ರೋಲ್ ಆ ಬಾಳೆಹಣ್ಣು, ಕೊಟ್ಟ ಮೇಲೆ ಅವ್ರ ಕಂಟ್ರೋಲ್. ಆ ಥರ ಇವತ್ತು ದೇವರಿಗೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ತೀನಿ ಅಂದರೆ ಇವತ್ತಿನವರೆಗೂ ನಾನು, ನನ್ನ ಕಂಟ್ರೋಲೇ, ನಾಳೆಯಿಂದ ದೇವರ ಕಂಟ್ರೋಲು. ಹಾಗಲ್ಲ, ಅನಾದಿಯಿಂದ ದೇವರ ಅಧೀನವಾಗೇ ಇದ್ದೇನೆ, ಅನಾದಿಯಿಂದ ದೇವರ ಅಧೀನವಾಗಿಯೇ ಇದ್ದೇನೆ. ಅದು ನನ್ನ ತಲೆಗೆ ಹೊಕ್ಕಿದ್ದಿವತ್ತು, ನನ್ನ ತಲೆಗೆ ತೋರಿದ್ದಿವತ್ತು. ಅದಕ್ಕೆ ಶಬ್ದ ಬೇರೆ ಬಿಡಿಸಿದರು, ಆತ್ಮನಿ ವೇದನಂ. ನಮ್ಮೊಳಗೆ ತಿಳುವಳಿಕೆ ಬರುವುದೇ ಆತ್ಮನಿ ವೇದನ, ಅದನ್ನೇ ಹೇಳ್ತಾ ಇದ್ದಾರೆ. ಇಷ್ಟು ಸದಾ ಚಿಂತನೆ ಮಾಡಿದರೆ ಆ ಅಜ್ಞಾನ ಹೋಗಿಬಿಡುತ್ತೆ. ಯಾವ ಅಜ್ಞಾನ? ನಾನು ನನ್ನ ಕಂಟ್ರೋಲೇ, ನನ್ನ ಶರೀರ ನನ್ನ ಕಂಟ್ರೋಲೇ, ನನ್ನವರು ನನ್ನ ಕಂಟ್ರೋಲೇ, ಪದಾರ್ಥಗಳು ನನ್ನ ಕಂಟ್ರೋಲೇ ಎಂಬ ದೆವ್ವ ಯಾವಾಗ ಬಿಟ್ಟೋಗುತ್ತೆ ಅಂದರೆ, ಸದಾ ಈ ಚಿಂತನೆ ಹಗಲು ರಾತ್ರಿ ಮಾಡುತ್ತಾ ಬಂದರೆ ಬರುತ್ತೆ. ಆವಾಗ ಪ್ರಶ್ನೆ, ಉಪನ್ಯಾಸಕ್ಕೆ ಚೆನ್ನಾಗಿದೆ, ಮಾಡುವ ಕೆಲಸಗಳೆಲ್ಲ ಬಿಟ್ಟು ಇದನ್ನು ಚಿಂತನೆ ಮಾಡ್ತಾ ಕೊಡಬೇಕಾದ್ರೆ ನೀವು, ನಿಮಗೋ ಪಂಡಿತರಿಗೋ ಸ್ವಾಮಿಗಳಿಗೋ ಚೆನ್ನಾಗಿರುತ್ತೆ. ನಮ್ಮಂಥವರಿಗೆ, ನಿತ್ಯ ಲೌಕಿಕದಲ್ಲಿ ದುಡಿಯುವಂಥ ವ್ಯಕ್ತಿಗಳಿಗೆ ಈ ಚಿಂತನೆ ಸದಾ ಬರಬೇಕಾದರೆ ಹೇಗೆ ಅಂದರೆ, ಲೌಕಿಕದಲ್ಲೇ ಇದ್ದುಕೊಂಡು ಈ ಚಿಂತನೆ ಮಾಡುತ್ತಾ ಸದಾ ಗೆದ್ದವರು ತುಂಬ ಜನ ರಾಶಿ ರಾಶಿ ಕೂತಿದ್ದಾರೆ. ಏನು ಹೇಳಿದ್ದಿಲ್ಲ, ನಿಮ್ಮ ಸುತ್ತು ಏನೇನು ಸಿಗ್ತಾ ಇದೆ ಇದು ಅವನಿಟ್ಟಷ್ಟು ಕಾಲ ಇರುತ್ತೆ, ಇಲ್ಲದಿದ್ದರೆ ಇಲ್ಲ ಅಂತ ಅಂದುಕೊಳ್ಳಿಕ್ಕೇನಾದ್ರೂ ತೊಂದರೆ ಇದೆಯಾ? ಅದು ಪೆನ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರಬಹುದು, ಜಾಬ್ ಆಗಿರಬಹುದು, ಆಫೀಸ್ ಆಗಿರಬಹುದು, ಕಾರ್ ಆಗಿರಬಹುದು, ಏನಾಗಿರಬಹುದು, ನಮ್ಮವರಾಗಿರಬಹುದು. ಕಂಡಾಗೆಲ್ಲ ಹರೇ ನಿನ್ನ ಅಧೀನ, ಹರೇ ನಿನ್ನ ಅಧೀನ. ಇದು ಪ್ರಾಕ್ಟೀಸ್ ಮಾಡಬೇಕು. ಅವಾಗ ಬರೋದೇನು ಹೇಳಿ? ದಿನಾಗೆ ಬೆಳಗ್ಗೆ ಎದ್ದುಕೊಳ್ಳೋ 4 ಸಲ ಹೇಳಿದ್ದೀರಾ, ಕಾಣಿಸಿದವರೆಲ್ಲ ಮನೆಗಿದ್ದವರೆಲ್ಲ ಹೇಳಿದ್ದೀರಾ, ಆದಮೇಲೆ ಕಾರು ಟಿವಿ ಎಲ್ಲ ಹೇಳಿಬಿಟ್ರ, ಆದಮೇಲೆ ಬರೋದು ಬೇಸರ, 8 ಸಲ ಹೇಳ್ತೀವಿ ಸಾಗಿದೆ ಹೇಳಬೇಕಲ್ಲ ಅಂತ. ಅವಾಗ ಹೇಳ್ತಾರೆ, ಇದು ಎಷ್ಟು ಸಲ ಹೇಳಬೇಕು ಅಂದರೆ ನಮ್ಮ ರಕ್ತದಲ್ಲಿ ಅದು ಸೇರಬೇಕು, ಅಸ್ಥಿಗಳಲ್ಲಿ ಸೇರಬೇಕು. ಹೇಗೆ ಯಾದವಾರ್ಯರು ಭಾಗವತವನ್ನು ಹೇಳಿ 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 ಎಷ್ಟು ಸಲ ಅವರು ಹೇಳಿದರು, ಚಿಂತನೆ ಮಾಡಿದರು ಅಂದರೆ, ಅವರ ದಹನ ಆದ ಮೇಲೆ ಅಸ್ಥಿಗಳಿಂದ ಭಾಗವತ ಬರ್ತಾ ಇತ್ತು ಅಂದರೆ, ಅದು ನೋಡಿ ನಾವೇನಂತೀವಿ, ಅಪ್ಪಪ್ಪ ದೊಡ್ಡವರು ಅಂತ. ಆ ದೊಡ್ಡಸ್ಥಿಗೆ ಬರಲಿಕ್ಕೆ ಕಾರಣ ಏನು? ಸತತ ಅನುಸಂಧಾನ. ಅದು ನಾವು ಮಾಡಿದರೆ ಹೊರತು ಹೋಗಲ್ಲ. ಅಲ್ರಿ, ಅದು ದೊಡ್ಡವರದ್ದು ಅಂದರೆ ನೀವು ಮಾಡಲೇಬೇಕು, ಇಲ್ಲದಿದ್ದರೆ ನೋ ಅದರ್ ಗೋ. ಸುಮ್ಮನೆ ಹಾಗೆ ಚಪ್ಪಾಳೆ ತಟ್ಟಿ ಖುಷಿಯಾಗಿ ನಗ್ನಗ್ತಾ ಮಾತಾಡ್ಬಿಟ್ಟು ಸತ್ತೋಗ್ತೀವಿ ಅಂದರೆ ಹೋಗ್ರಿ, ಯಾರು ಬೇಡ ಅಂದರು. ಮತ್ತಿನ್ನೊಂದು ಜನ್ಮದಲ್ಲಾದರೂ ಈ ಸಾಧನೆ ಮಾಡಲೇಬೇಕು. ಅದೇನು ಇವಾಗೆ ಮಾಡಿದ್ರಾಯ್ತಲ್ಲ, ಸುಮ್ಮನೆ ಒಣ ತಿರುಗಾಡುವ ಬದಲು ಇವಾಗೆ ಬೇಗ ಮುಗಿಸ್ಕೊಂಡು ಹೋದರೆ. ಅಲ್ಲಿ ಹೇಳ್ತಾರೆ, ನೀ ತಿರುಗಾಡಲಿಕ್ಕೆ ಸುಖ ಪಡಲಿಕ್ಕೆ ಯಾರು ಬೇಡ ಅನ್ನಲಿಲ್ಲ, ಸುಖ ಪಡ್ತಾನೆ ಇದು ಪಡ್ರಪ್ಪ. ಏನೇನು ಮಾಡ್ತೀರೋ ಆ ಮಾಡೋ ಕಾಲಕ್ಕೇನೆ ಹರೇ ನೀ ಕೊಟ್ಟಿಯ. ಈಗ ಊಟ, ಇವತ್ತು ಫಸ್ಟ್ ಕ್ಲಾಸ್ ಆಗಿ ಊಟ ಬಂತು ನಿಮಗೆ. ಯಾರೋ 33 ಅಪೂಪ ಎಲೆಯಲ್ಲಿ ಹಾಕಿಬಿಟ್ರು, ತಿನ್ನಲೇಬೇಕು ಅಂತ ಹೇಳಿದರು, ಎಲ್ಲ ಹಾಕಿದರು, ಎಲ್ಲ ಮಾಡಿದರು, ಅದ್ಭುತವಾಗಿ ಕೊಟ್ಟರು, ಎಲ್ಲ ಆಯ್ತಪ್ಪ, ಚೆನ್ನಾಗಿ ಫಸ್ಟ್ ಕ್ಲಾಸ್ ಎಲ್ಲ ಆಯಿತು. ಆ ತಿನ್ನೋ ಕಾಲಕ್ಕೆ ಇಷ್ಟು ಮಾಡ್ಬೋದಾ ಸ್ವಾಮಿ? ನೀನೇ ಕೊಟ್ಟಿಯೋ, ಸಂತೋಷ ಆಯಿತು ಹರಿಯೇ, ನಿನಗರ್ಪಿತ, ಇಷ್ಟಂತೂ ಮಾಡ್ಬೋದಾ? ಆ ಮಾಡಿದ ಮೇಲೆ ಇವತ್ತಿದು ಕೊಟ್ಟಿಯ, ನಾಳೆ ಗೊಡ್ಸಾರನ್ನು ಕೊಟ್ಟರು ಕೂಡ ದುಃಖ ಕೊಡಬೇಡ ಹರಿಯೇ. ಒಂದು ವೇಳೆ ಅನ್ನವೇ ಸಿಗದೆ ನಾಳೆ ಬರೇ ನೀರಲ್ಲಿ ಇರಬೇಕಾದರೂ ಕೂಡ ಮೆಂಟಲ್ಲಿ ನನ್ನ ಪ್ರಿಪೇರ್ ಮಾಡಪ್ಪ ಅಂತ ಕೇಳ್ಕೊಳ್ಳಿಕ್ಕೆ ಅಂದಾಡಿ ಅಲ್ವಾ. ನಾಳೆ ಒಳ್ಳೆ ಊಟ ಸಿಗಲಿ ಬೇಡಂದಿಲ್ಲ, ಸಿಗದಿದ್ದರೆ ದುಃಖ ಇರಲ್ಲ, ಸಂತೋಷವಾಗಿ ನೀರು ಕೊಡದಿರಬಹುದು. ಮತ್ತೆ ಈ ಅನುಸಂಧಾನ ಯಾಕೆ ಮಾಡಬಾರದು? ಆಫೀಸಿಗೆ ಹೋದಾಗ ಸ್ವಾಮಿ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದೆಯೋ, ಈ ಕೆಲಸ ಎಲ್ಲ ನಿನ್ನ ಪೂಜಾ ಹರಿಯೇ. ಹೌದು ತಾನೆ, ಯಾಕೆ ಮಾಡಿದ ಕೆಲಸ ಎಲ್ಲ ದೇವರ ಪೂಜಾ ಅಂದರೆ, ನಾನು ಬದುಕಿದ್ದೇ ನಿನ್ನ ನೆನೆಯಲಿಕ್ಕೆ, ನಿನ್ನ ನೆನೆಯಲಿಕ್ಕೆ ನನಗೆ ಬದುಕಿರಬೇಕು, ಬದುಕಬೇಕಾದ್ರೆ ದುಡ್ಡು ಬೇಕು, ದುಡ್ಡು ಬೇಕಾದ್ರೆ ದುಡಿಯಬೇಕು, ಆದ್ದರಿಂದ ನಿನ್ನ ನೆನೆಯಲಿಕ್ಕೆ ದುಡಿಯಬೇಕು ಅಂದರೆ ನಿನ್ನ ನೆನಪಿಗಾಗಿ ದುಡಿಯೋದು ಪೂಜಾ. ಹೌದು ತಾನೆ? ಇಷ್ಟು ಚಿಂತನೆ ಮಾಡುವಾಗ ಸ್ವಾಮಿ ಈ ಆಫೀಸ್ ಕೊಟ್ಟಿದೀಯಾ, ಈ ಕೆಲಸ ಕೊಟ್ಟಿದೀಯಾ, ಕೃತಜ್ಞತೆ ಹರಿಯೇ. ಇದು ಇರಬಹುದು, ಇಲ್ಲದೇ ಇರಬಹುದು, ನಿನ್ನ ಸಂಕಲ್ಪ. ಇದ್ರೆ ಒಳ್ಳೆಯದು, ಇಲ್ಲದಿದ್ದರೆ ಇನ್ನ ಒಳ್ಳೆಯದು. ಈ ಒಂದು ಬಾಗಿಲು ಮುಚ್ಚಿದರೆ 10 ಬಾಗಿಲು ತೆಗಿತೀಯ ನೀನು, ಈ ಬುದ್ಧಿ ಕೊಡು ಹರಿಯೇ. ಸದಾ ಪ್ರಶಾಂತವಾಗಿರಲಿ. ಇಷ್ಟೆಲ್ಲ ಬಂಧಕ ಪ್ರಕರಣ, ಬಂಧಕ ನಿವೃತ್ತಿ ಪ್ರಕರಣದ ಮೊದಲನೆಯ ಆ ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ, ಇದನ್ನು ಒಬ್ಬರು ಒಂದು ಮಾತಲ್ಲಿ ಕೊಡುತ್ತಾರೆ, ಒಂದು ಮಾತಲ್ಲಿ ಕೊಡುತ್ತಾರೆ. ಇದೆಲ್ಲ ತಲೆಯಲ್ಲಿರಲಿ. ಇಷ್ಟೆಲ್ಲ ಉದ್ದಕ್ಕೆ ಹೇಳಬೇಕು ಅಂದರೆ ಬಹಳ ಕಷ್ಟ ಆಗುತ್ತಲ್ಲ ಆಚಾರ್ಯ, ಬೇಗ ಚುಟುಕಾಗಿ ಬಾಯಿಯಿಂದ ಬರ್ತಾ ಇರಬೇಕು. ಇಡೀ ಬಂಧಕ ಪ್ರಕರಣ ಷೋಡಶಿ ಎಲ್ಲ ಬಾಯಲ್ಲಿ ಬರಬೇಕು, ತಲೆಯಲ್ಲಿ ಕೂತಿರಬೇಕು, ಬಾಯಲ್ಲಿ ಚುಟುಕಾಗಿ ಬರ್ತಾ ಇರಬೇಕು. ಏನಾದರೂ ಚಿಕ್ಕ ಮಂತ್ರ ಹೇಳಿಕೊಡಿ ಅಂದರೆ ಅವರೇ ಇಡೀ ಸಾರವನ್ನು ತೆಗೆದು ಒಂದು ಟ್ಯಾಬ್ಲೆಟ್ ಮಾಡಿ ಕೊಡ್ತಾರೆ. ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ, ಇಷ್ಟು ಹೇಳಿದ್ದ ಅದೇ ತಾನೇ. ಇಟ್ಟಾಂಗೆ ಇರುವೆ, ಇವತ್ತು ಒಳ್ಳೆ ಊಟ ಕೊಟ್ಟರೆ ಒಳ್ಳೆಯದೆ, ನಾಳೆ ಏನಿಲ್ಲ ಒಳ್ಳೆಯದೆ, ಏನಿಲ್ಲ ಒಳ್ಳೆಯದೆ, ಎಲ್ಲ ಒಳ್ಳೆಯದೆ. ನೀನು ಕೊಟ್ಟರು ಒಳ್ಳೆಯದೆ, ತೆಗೆದ್ರೂ ಒಳ್ಳೆಯದೆ. ಅದೇ ಪ್ರಹ್ಲಾದರಾದ್ರೆ ಹೇಳ್ತಾರೆ, ತ್ವಯೈವ ದತ್ತಂ ಪದಮೈಂದ್ರ ಮೂರ್ಜಿತಂ. ಈ ಬಲಿಮಹಾರಾಜನಿಗೆ ಇಂದ್ರ ಪದವಿ ಕೊಟ್ಟದ್ದು ನೀನೇ, ತೆಗೆದದ್ದು ನೀನೇ, ಕೊಟ್ಟದ್ದು ಒಳ್ಳೆದಕ್ಕೆ, ತೆಗೆದದ್ದು ಒಳ್ಳೆದಕ್ಕೆ, ಅದನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅವಾಗೇನಾಗುತ್ತೆ ಅಂದರೆ ವಿಶೇಷವಾಗಿ ಅಜ್ಞಾನ ಹೋಗ್ತಾ ಬರುತ್ತೆ. ಇಷ್ಟು ನಮ್ಮ ಕಷ್ಟಗಳಿಗೆ ಪಾಪಗಳಿಗೆ ಕಾರಣ ಯಾವುದು? ಅಭಿಮಾನ. ಆ ಅಭಿಮಾನದಿಂದಲೇ ಪಾಪಗಳಾಗ್ತಾ ಇವೆ. ಅಭಿಮಾನ ಹೋಗ್ಲಿಕ್ಕೆ ಏನು ಕಾರಣ? ಅಭಿಮಾನ ಹುಟ್ಟಲಿಕ್ಕೆ ಕಾರಣ ಅಜ್ಞಾನ. ಆ ಅಜ್ಞಾನದ ಬುಡ ಯಾವುದು ಅಂದರೆ, ಈ ಜ್ಞಾನ ಬಂದರೆ ಅಜ್ಞಾನದ ಬುಡವನ್ನು ಕತ್ತರಿಸ್ತಾ ಹೋಗುತ್ತೆ. ಅಂದರೆ ನಿಮಗೆ ಅರ್ಥ ಆಗ್ತಾ ಇಲ್ಲ, ಮನೆ ಮುಂದೆ ದೊಡ್ಡ ಕಲ್ಲು ಬಿದ್ದಿದೆ, ದೊಡ್ಡ ಕಲ್ಲು. ನಮಗೆ ಕೊಟ್ಟದ್ದೇನು? ಆ ಕಲ್ಲನ್ನು ಕಡಿದು ಚಿಕ್ಕ ಶಿಲ್ಪ ಮಾಡಿ ಅಂದರು. ಶಿಲ್ಪ ಮಾಡಬೇಕಾದರೆ ಹೊರಗಿನ ಕಲ್ಲು ಅದು ಮೃದು ಹೋಗ್ತಾ ಇರುತ್ತೆ, ಮಧ್ಯೆ ಕಲ್ಲು ಮೃದುವಾಗಿರುತ್ತೆ. ಹೇಳಿದ ಮಾತು ಕೇಳುತ್ತೆ, ಶಿಲ್ಪಿಗಳು ಹೇಳ್ತಾರೆ ಅದನ್ನು. ಹಾಗಾದರೆ ನಮ್ಮ ಕೆಲಸ ಏನು? ಸುತ್ತಿದ್ದ ಕಲ್ಲೆಲ್ಲ ಕಡಿದು ಒಳಗಿನ ಕಲ್ಲು ತೆಗೆದು ಅದರಲ್ಲಿ ಶಿಲ್ಪ ಮಾಡಬೇಕು. ಇದು ನಮ್ಮ ಜಾಬ್ ಕೊಟ್ಟದ್ದು. ನಾವು ಮಾಡ್ತಾ ಇರೋದೇನು? ದಿನಕ್ಕೆ ಟೈಮ್ಗೆ 3 ಹೊತ್ತು ಹೋಗೋದು, ಆ ಕಲ್ಲತ್ರ ಹೋಗೋದು, ಶಿಲ್ಪ ಮಾಡಬೇಕಲ್ಲ, ಆ ಕಲ್ಲತ್ರ ಹೋಗೋದು, ಒಂದು ತಗೊಳ್ಳೋದು, ಪಟ್ ಅಂತ ಹೊಳೆಯೋದು, ಬೆಳಿಗ್ಗೊಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂದ್ಸಲ ಹೊಡೆಯೋದು, ಮನೆಗೆ ಕೊಡೋದು. ಯಾವಾಗಾದರೂ ಶಿಲ್ಪ ತಯಾರಾಗುತ್ತಾ? ಅಪ್ಪನಾಣೆ ಆಗಲ್ಲ. ಹೇಗಿರಬೇಕು? ಆ ಕಲ್ಲನ್ನು ಸತತ ಸತತ ಬಡಿತಾ ಬರ್ತಾನೆ, ಹಗಲು ರಾತ್ರಿ ಬಡಿತಾನವ. ಮಧ್ಯೆ ಇನ್ನ ಒಂದು ವಿಶೇಷ ಪ್ರತಿಮಾ ಕೆತ್ತೋ ಕಾಲಕ್ಕಂತೂ ಎಷ್ಟು ಚೆನ್ನಾಗಿ ಬಡಿತಾನೆ, ಹಗಲು ರಾತ್ರಿ ಅವನ ಕೈಯೆಲ್ಲ ತರಚಿಕೊಂಡು ಹೋಗ್ತಾ ಇರುತ್ತೆ. ಅದು ಏನಿರಲ್ಲ ಅವನಿಗೆ, ಅದರಲ್ಲೇ ಗುರಿಯುತ್ತೆ. ಆ ಥರ ನಮಗೆ ಈ ವಿಷಯದಲ್ಲಿ ಸತತ ಮನಸ್ಸು ಬರಬೇಕು. ನಾನಿದು ಸಾಧನೆ ಮಾಡಲೇಬೇಕು, ನನ್ನೊಳಗೆ ಅಹಂಕಾರಾದಿಗಳು ಹೋಗಲೇಬೇಕು. ಇದಕ್ಕೆ ಏನು ಅರಣ್ಯಕಾಚಾರ್ಯರು ಕೊಟ್ಟಿದ್ದಾರೆ? ಚಿಕ್ಕ ಚಿಂತನೆ, ಇದನ್ನು ಸದಾ ನಾನು ಮಾಡಲೇಬೇಕು ಅಂತ ಬಂತ ಗೆದ್ದು. ಅವಾಗ ಪ್ರಶ್ನೆ ಅದೇ ಬರ್ತಾ ಇಲ್ಲ, ಇದನ್ನು ಮಾಡಲೇಬೇಕೆಂಬ ಹಠ ಛಲ ಬುದ್ಧಿ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಬರೋದಿಲ್ಲಿ ತಿರುಗಾಡ್ಲಿಕ್ಕೆ. ಏನು ಸುತ್ತು ತಿರುಗ್ತಿರಲ್ಲ, ಅವರನ್ನ ಕೇಳಬೇಕು ಏನಂತ, ಒಳಗೆ ಕೂತಿದ್ದಾರಲ್ಲ. ಈ ಛಲ ಹಠದಿಂದ ಸ್ವಾಮಿಯನ್ನ ಕಂಡವರು ನೀವೆಲ್ಲ, ಅದು ಚೂರೂ ಇಲ್ಲದೆ ಒದ್ದಾಡುವವರು ನಾವು. ಇದು ಎಷ್ಟು ಪುಸ್ತಕಗಳು ಓದಿದ್ರೂ, ಪ್ರವಚನಗಳು ಕೇಳಿದ್ರೂ ತಲೆಯಲ್ಲಿ ಬರುತ್ತೆ, ಜಾರಿ ಹೋಗ್ತಾ ಇದೆ. ಒಳಗಿದ್ದ ಸ್ವಾಮಿ ಹೇಳ್ತಾನೆ, ಯಾರಾದರೆ ಅನುಭವ ಪಡ್ಕೊಂಡಿದ್ದಾರೋ ಅವರ ಅನುಗ್ರಹ ಆದರೆ ಬರುತ್ತಂತೆ. ಅದು ಚೂರು ಮಾಡಿ ಸ್ವಾಮಿ ಅಂತ ಕೇಳಲಿಕ್ಕೆ ಬಂದದ್ದಷ್ಟೇ ಹೊರತು ಪ್ರಮೋಷನ್ ಕೊಡಿ ಡಿಮೋಷನ್ ಕೊಡಿ ಇದು ಕೇಳಲಿಕ್ಕಲ್ಲ ಬಂದದ್ದು. ನಾವು ಅನುಭವಸ್ಥರವರು ಅದನ್ನು ಹೇಳುತ್ತಾರೆ. ಅವಾಗ ಏನಾಗುತ್ತೆ? ನಮಗೆ ಅಜ್ಞಾನ ಹೋಗ್ತಾ ಹೋಗ್ತಾ ಒಮ್ಮೆಲೆ ನಾವು ಇವತ್ತು ಪ್ರವಚನದಲ್ಲಿ ತಿಳ್ಕೊಂಡ್ವು ಏನಂತ, ಶ್ರೀಹರಿಯ ಕರ್ತ ಎಲ್ಲವನ ಅಧೀನ ಅಂದುಕೊಳ್ಳೆ ಅಜ್ಞಾನ ಹೋಗ್ಬಿಡುತ್ತ? ಹೋಗಲ್ಲ, ಒಳಗೆ ಹಾಗೇ ಕೂತಿರುತ್ತೆ. ಚೂರು 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 ಹೋಗಬೇಕು. ನಮ್ಮನೇಲಿ ಪಾತ್ರೆ ತಿಕ್ತೀವಿ, ತಿಕ್ಕೋ ಕಾಲಕ್ಕೆ ಒಮ್ಮೆಲೆ ಮುಸುರಿಯೆಲ್ಲ ಹೋಗುತ್ತಾ? ಎಲ್ಲ ತಿಕ್ಕಬೇಕು. ಹಾಗೆ ದಿನಾಗ್ಲೂ ಈ ಚಿಂತನೆ ಮಾಡ್ತಾ 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 ನಿಮ್ಗೆ ಅರ್ಥ ಆಗಲಿ ಇನ್ನ ಇದು ಎಷ್ಟು ತೀವ್ರವಾಗಿ ಮಾಡಿದವರಿದ್ದಾರೆ ಅಂದರೆ, ಐಕೂರು ನರಸಿಂಹಾಚಾರ್ಯರು, ಐಕೂರಿನ ನರಸಿಂಹಾಚಾರ್ಯರು ಅಂತ ಮಹಾನುಭಾವರು. ಅವರು ಶಿಷ್ಯರಿಗೆ ಈ ಮಂತ್ರ ನಿಮ್ಮ ಮುಂದೆ ಏನು ಬರ್ತಾ ಇದೆ ಇದನ್ನು ಕೊಟ್ಟು ಮಾಡು, ಜಪ ಮಾಡು, ಇದನ್ನು ಸದಾ ಚಿಂತನೆ ಮಾಡು 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 ಅಂತವರನ್ನು ಮಾಡಿಸಿ, ಏನು ಅವರು ಎದ್ರು ಕೂತರು ಈ ಚಿಂತನೆ ಮಾಡ್ತಾ ಇರಬೇಕು ಕಂಪಲ್ಸರಿ, ಅವ್ರಿಗೆ ಹಾಗೆ ಹೇಳಿ ಮಾಡಿಸ್ತಾ, ಕೊನೆಗೆ ಅವರೊಳಗೇನೆ ಈ ಚಿಂತನೆ ಮಾಡುತ್ತಾ ಇದ್ರೆ ಈ ಅಭಿಮಾನದ ಮೂಲಕ ಬಂದ ದೋಷಗಳೆಲ್ಲ ಇರುತ್ತಲ್ಲ, ಚೂರು 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 ಹೋಗ್ತಾ ಬರ್ತಾ ಇದ್ರೆ ಅವ್ರಿಗೆ ಒಳಗೆ ಖುಷಿ ಆಗ್ತಾ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಚಿಂತನೆ ಮಾಡಿ ಈ ಟ್ಯಾಬ್ಲೆಟ್ ಹಾಕ್ಕೊಂತ ಬಂದ್ರೆ ಏನಾಗುತ್ತೆ ಅಂದ್ರೆ, ಮನೆಯಲ್ಲಿ ಏನು ಕೊಂಡ್ರು ಸಿಟ್ಟೆ, ಸಿಡುಕು 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 ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಈ ಚಿಂತನೆ ಮಾಡ್ತಾ ಬಂದಾಗ ಆ ಬಿ ಪಿ ಲೆವೆಲ್ ಡೌನ್ ಆಗಿದ್ದಂಗೆ ಸಿಟ್ಟು ಲೆವೆಲ್ ಡೌನ್ ಆಗ್ತಾ ಬರುತ್ತೆ. ಮನೆಯಲ್ಲೆಲ್ಲ ಆಶ್ಚರ್ಯ, ಏನ್ರಿ ಹೀಗಾಗೋಗ್ಬಿಟ್ರಿ ನೀವು, ಸಿಟ್ಟೇ ಮಾಡ್ತಾ ಇಲ್ಲ. ಈ ಥರ ಪ್ರಾಕ್ಟಿಕಲ್ಲಿ ಇದರ ಸೊಲ್ಯೂಷನ್ ಕಾಣಿಸ್ತಾ ಬಂದಾಗ ನಮಗೆ ಖುಷಿ ಆಗ್ತಾ ಬರುತ್ತೆ. ಆ ಶಿಷ್ಯರು ಈ ಚಿಂತನೆಯನ್ನು ಮಾಡುತ್ತಾ ಇದ್ರೆ ಗುರುಗಳು ಆ ಶಿಷ್ಯರಿಗೆ, ನೋಡೋ ನೀನಿಷ್ಟು ಮಾಡಿದ್ದೀಯ, ನಿನ್ನಲ್ಲಿ ಇಷ್ಟಾಗಿದೆ, ಇನ್ನಿಷ್ಟಾಗಬೇಕು, ಇನ್ನ ಸರಿ ಮಾಡು ಅಂತ ಹಿಂದೆ ಹುರಿದುಂಬುತ್ತಾ ಇದ್ರು. ಅಂಥ ಗುರುಗಳು ನಮ್ಮ ಪಕ್ಕದಲ್ಲೇ ಕೂತ್ರೆ ಎಷ್ಟು ಆನಂದ ಆಗಿಬಿಡುತ್ತೆ ಹೇಳ್ತಾರೆ. ಈ ರೀತಿಯಲ್ಲಿ ಆ ಅಜ್ಞಾನ ಚೂರು ಚೂರು ಹೋಗ್ತಾ ಇದ್ರೆ, ಚೂರು ಚೂರು ಅಂದರೆ ಜ್ಞಾನ ಬರ್ತಾ ಇರುತ್ತೆ, ಚಿಂತನೆ ಮಾಡ್ತಾ ಬಂದರೆ ಒಳಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ಹಾಗೆ ಅಜ್ಞಾನ ಚೂರು ಚೂರು ಹೋಗ್ತಾ ಇದ್ರೆ ಅವಾಗೆ ಹೇಳ್ತಾರೆ, ವಿಷಯೇಷು ಸ್ವಾಮ್ಯಾಭಿಮಾನ, ಸುತ್ತಿರುವಂತಹ ಪದಾರ್ಥಗಳ ಮೇಲೆ ಅಭಿಮಾನ ಹೋಗ್ತಾ ಮತ್ತು ಕೈ ತೊಳ್ಕೊಂಡು ಬಂದು ದೀಪ ತಂದು ತಲೆಯತ್ರ ಇಟ್ಟು ಇಷ್ಟೇ ಮಾತು ಹೇಳಿದ್ದು, ಹರೇ ನೀ ಕೊಟ್ಟದ್ದು, ನೀ ತಗೊಂಡಿಯ, ಕೃಷ್ಣಾರ್ಪಣ. ಕರ್ಮ ಆಗೋ ಪರ್ಯಂತ ನಂತರ ಕೂಡ ಒಂದು ತೊಟ್ಟು ನೀರು ಹಾಕಲಿಲ್ಲ, ಒಂದು ತೊಟ್ಟು ನೀರು ಹಾಕಲಿಲ್ಲ. ಬಂದವರಿಗೆಲ್ಲ ಆಶ್ಚರ್ಯ, ಇದೇನಮ್ಮ ಹೀಗೆ? ಇಲ್ಲ ಸ್ವಾಮಿ, ಇಷ್ಟು ಕಾಲ ಈ ಜೀವನ ಸಂಬಂಧ ಕೊಟ್ಟ, ಒಳ್ಳೆ ಜೀವ ಸಾಧನೆ ಮಾಡಿಕೊಂಡಿದ್ದ, ಇಷ್ಟು ಹೇಳಿದ್ದಾಕೆ. ಈ ಜೀವನದಲ್ಲಿ ಆ ಸ್ವಾಮಿಯನ್ನು ನೋಡುತ್ತಾ ಅಲ್ಲಿರೋ ಭಗವಂತನ ಪೂಜಾ ಮಾಡುವ ಭಾಗ್ಯ ನನಗೆ ಕೊಟ್ಟರು, ಇಷ್ಟು ಸಾಕು ನನಗೆ. ಅದು ಯಾವ ಜೀವನೋ ಗೊತ್ತಿಲ್ಲ, ಬಂದಿದ್ದ ಹೊರಟ, ನಾನು ಹೊರಡಬೇಕಲ್ಲ. ಈ ಎಚ್ಚರ ಅವಾಗ ನಾವಂತೀವಿ, ಆಕೆ ಯಾರೋ ದೊಡ್ಡವಳು, ಈ ದೊಡ್ಡಸ್ತಿಗೆ ಎಲ್ಲಿಂದ ಬಂತು? ಆಕೆಯೇ ಹೇಳಿದ್ದು, ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠ ಇದು. ಈ ಟ್ಯಾಬ್ಲೆಟ್, ಅರಣ್ಯಕಾಚಾರ್ಯರು ಕೊಟ್ಟ ಟ್ಯಾಬ್ಲೆಟ್ ಸದಾ ಚಿಂತನೆ ಮಾಡ್ತಾ ಬಂದೆ, ಅದಕ್ಕೆ ಮಗ ಹೋದರೂ ದುಃಖ ಆಗಲಿಲ್ಲ, ಹೋಗ್ತಾನೆ. ಈಗ ನೋಡಿ, ನಮ್ಮ ಜೀವನದಲ್ಲಿ ಆಗುವ ದುಃಖ ಎಲ್ಲ ಮ್ಯಾಕ್ಸಿಮಮ್ 90% ಇದ್ದದ್ದನ್ನು ಕಳ್ಕೊಂಡ್ರಿಂದ ಬರುತ್ತೆ. ಒಂದ ಇಂದ್ರಿಯಗಳು, ಒಂದ ದುಡ್ಡು, ಒಂದ ವ್ಯಕ್ತಿಗಳು, ಅಥವಾ ವ್ಯಕ್ತಿಗಳಿದ್ರೂ ಅವರ ಅಭಿಮಾನವು, ಇವೆಲ್ಲ ದೂರ ಆದಾಗ ಬಂದ ದುಃಖದಿಂದನೇ ಅಪ್ಪಳಿಸಿ ಹಾಕ್ತಾ ಇದ್ರೆ ಒದಾಡ್ತಾ ಇರುವವರು. ಇದೆಲ್ಲ ಬದುಕಿರುವಾಗ ಈ ಟ್ಯಾಬ್ಲೆಟಿಂದ ಈ ದುಃಖಗಳೆಲ್ಲ ಕೆತ್ತಿ ಹೊರಟೋಗುತ್ತೆ. ಇದ್ರೆ ಇರು ಸ್ವಾಮಿ, ಯಾರು ಇದ್ರೂ ಇರಲಿ, ಯಾರು ಹೋದ್ರೂ ಹೋಗ್ಲಿ, ನೀನು ನಾನು ಅಂತ ಇದ್ದೇ ಇರ್ತೀವಲ್ಲ, ಸಾಕಯ್ಯ ಹರಿಯೇ, ನನ್ನ ಎಡಬಿಡದೆ ಇರುವವ ನೀನೊಬ್ಬ ಇದ್ದೀಯ, ಅಷ್ಟು ಸಾಕು. ಅದಕ್ಕೆ ಇಹ ಮಂದಿರೇ ನವಿಯೋಗತ, ನನ್ನೊಳಗೆ ನೀಗಿದ್ದೀಯ, ನನಗೂ ನಿನಗೂ ವಿಯೋಗವೇ ಇಲ್ಲ ಹರಿಯೇ, ಯಾವಾಗೂ ಕ್ಲೋಸ್ ಫ್ರೆಂಡ್ಸ್ ನಾವಿಬ್ಬರು, ಚೆನ್ನಾಗಿರ್ತೀವಿ ಅಂತ ಹೇಳುತ್ತಾರೆ. ಮತ್ತೆ ಅವನ ಕಡೆ ದೃಷ್ಟಿ ಬಂದವರಿಗೆ ಬೇರೆ ದುಃಖವೇ ಇಲ್ಲ, ಅವನ ಕಡೆ ನೋಡದೇ ಇರುವವರಿಗೆ ದುಃಖ 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 ಅಪ್ಪಳಿಸಿ ಹಾಕುತ್ತೆ. ಅದಕ್ಕೆ ಹೇಳುತ್ತಾರೆ, ಇನ್ನ ಏವಂ ವಿಷಯಾಭಿಮಾನೇಶು ನಿವೃತ್ತೇಶು ಸತ್ಸು ತನ್ಮೂಲಕಸ್ಯ ಸ್ವಶರೀರ ಇಂದ್ರಿಯೇಶು ಮನಸ್ಸಿ ಚ ಭೇದ ಅಜ್ಞಾನಸ್ಯ ನಿವೃತ್ತಿ. ಇಲ್ಲಿ ಏನಾಗಿತ್ತು, ಶರೀರವನ್ನ ಅದು ನಮಗೆ ಉಪಕಾರ ಮಾಡ್ತಾ ಇದೆ ಶರೀರ, ಅದರ ಮೇಲೆ ಶರೀರದ ಮೇಲೆ ಎಷ್ಟು ಅಭಿಮಾನ ಬೆಳೀತಾ ಬಂತು ಬಂತು ಅಂದರೆ ಇದು ನಾನೇ. ಬೆಳಿಗ್ಗೆದ್ದು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಾನೇ, ಎಷ್ಟು ಚೆನ್ನಾಗಿದ್ದೇನೆ ಅಂದರೆ ಈ ಶರೀರ ನಾನೇ. ಆದಮೇಲೆ ಶರೀರದ ಮೇಲೆ ಇಷ್ಟು ಬಂದರೆ ಮನಸ್ಸಿನ ಮೇಲೆ ತುಂಬಾ ಅಭಿಮಾನ, ಅದರಿಂದ ಏನಾಗ್ತಾ ಇದೆ, ಮನಸ್ಸಿಗೆ ಬಂದ ವಿಕಾರಗಳೆಲ್ಲ ಜೀವನಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಈ ಅಭಿಮಾನದ ಮೂಲಕವೇ. ಅಂದರೆ ಮೂರು ದುಃಖಗಳು ಹೇಳಿದ್ದೆ, ಬದುಕಿದ ಕಾಲಕ್ಕೆ ದುಃಖಗಳೆಲ್ಲ ಆಯಿತು, ಇನ್ನು ಸಾಯೋ ಕಾಲಕ್ಕೆ ದುಃಖ. ಶತವೃಶ್ಚಿಕದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ, ನೂರು ಚೇಳು ಕಚ್ಚಿದ ನೋವು ಕ್ಷಣ ಕ್ಷಣಕ್ಕೆ ಪ್ರಾಣ ತೆಗೆಯೋ ಕಾಲಕ್ಕೆ ಅದಿರಲ್ಲ. ಯಾಕೆ? ಈ ಮನಸ್ಸಿನ ಮೇಲೆ ಅಭಿಮಾನ ಹೊರಟೋಗ್ತಾ ಹೋಗುತ್ತಾದ್ದರಿಂದ ಕೊನೆಗೆ ಸತ್ತ ಮೇಲೆ ಸುಡುವ ಕಾಲಕ್ಕೆ ಆ ಶರೀರ ಸುಟ್ಟರೆ ಜೀವಿಗೆ ತಾಪ ಆಗ್ತಾ ಇರುತ್ತೆ, ಆ ತಾಪವೂ ಆಗಲ್ಲ, ಸಂತೋಷವಾಗಿರ್ತಾರೆ. ಅದಕ್ಕೆ ನೋಡಿ, ಜ್ಞಾನಿಗಳಾದವರು ಯಾರಾದರೂ ಹೋದರೆ ಅವರ ಮನೆಯಲ್ಲೂ ದಶದಿನ ಕರ್ಮ ಆಗ್ತಾ ಇರುತ್ತೆ, ಆದರೆ ಆ ಮಾಡುವವರಿಗೂ ಹೋದವರಿಗೂ ದುಃಖವೇ ಇರಲ್ಲ, ಸಂತೋಷವಾಗಿರ್ತಾರೆ. ನಾನು ನೋಡಿದ್ದು ನಮ್ಮ ಕರ್ನೂಲಿನಲ್ಲಿ ಸತ್ಯಧ್ಯಾನರ ಶಿಷ್ಯರು ವಸಂತಾಚಾರ್ಯ ಅಂತಿದ್ರು,
ವಸಂತಾಚಾರ್ಯರು ಅಂತ ಮಹಾನುಭಾವರು. ನಾವು ನೋಡುವಾಗಲೇ ಬಹಳ ವಯಸ್ಸಾಗಿತ್ತು ಅವರಿಗೆ. ಇಷ್ಟು ನಡೆದಿತ್ತು, ನಮ್ಮ ಕಣ್ಣೆದುರಿಗೆ ನಡೆದದ್ದು. ಇವಾಗೇನು ನಮ್ಮ ತಂಬಿಹಳ್ಳಿ ಸ್ವಾಮಿಗಳಿದ್ದಾರೆ ಇವಾಗಿನವರು, ಅವರ ಪೂರ್ವಾಶ್ರಮ ಹೆಸರು ವೆಂಕಟೇಶ್ಚಾರು ಅಂತ. ನಾವು ಅಲ್ಲೇ ಇದ್ದವು. ಪ್ರಾಣ ಹೋಗ್ತಾ ಇದೆ, ಫಸ್ಟ್ ಟೈಮ್ ಪ್ರಾಣ ಹೇಗೋಗುತ್ತೆ ನೋಡೋದು. ನಾಭಿಯಿಂದ ಪ್ರಾಣ ಹೊಡೀತಾ ಹೊಡೀತಾ ಕಂಠದವರೆಗೂ ಬರ್ತಾ ಇದೆ, ಇನ್ನೇನು ಹೊರಡಬೇಕು. ಅಷ್ಟರೊಳಗೆ ಆಚಾರ್ಯರು ಬಂದರು ಹೊರಗಿಂದ. ಅದು ಏನನ್ನಿಸ್ತೋ ಗೊತ್ತಿಲ್ಲ, ಅವರ ಕಿವಿ ಹತ್ತಿರ ಬಂದು, ಆಚಾರ್ಯರೇ ನಾಳೆ ಒಂದು ದಿವಸ, ನಾಳದ್ದು ಉತ್ತರಾಯಣ, ಆದರೆ ಪ್ರಯತ್ನ ಮಾಡಿ. ಏನು ಪ್ರಾಣ ಹೋಗೋ ಕಾಲಕ್ಕೆ ಕಿವಿಯಲ್ಲಿ ಹೇಳೋದು ಯಾರಿಗಾರಾಗುತ್ತಾ? ಎಲ್ಲರಂತ ಇದ್ದಾರೆ ಪಕ್ಕದವರು, ಯಾಕೆ ಹೇಳ್ತೀರಾ, ಇವೆಲ್ಲ ಬೇಡ, ಇವೆಲ್ಲ ಅನವಸರ, ಪ್ರಾಣ ಹೋಗ್ತಾ ಇದೆ, ಪ್ರಶಾಂತವಾಗಿ ಹೋಗಲಿ, ಇವೆಲ್ಲ ಕಾಟ ಕೊಡಬೇಡ್ರಿ, ಅವ್ರು ಹೇಳ್ತಾ ಇದ್ದಾರೆ. ಇವ್ರು ಹೋದರು, ಹೇಳಿದರು, ಬಂದು ಕೂತರು. ಆಶ್ಚರ್ಯ, ಇಲ್ಲಿವರೆಗೂ ಬಂದ ಪ್ರಾಣ ಪುನಃ 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 ಬಂದು ಉಸಿರಾಡತಾ ಇದ್ದು ಒಂದು ದಿವಸದ ನಂತರ ಪ್ರಾಣ ಹೋಯಿತು. ಇದು ಸತ್ಯವಾದ ವಿಚಾರ, ನಂದಲ್ಲ, ಬೇಕಾದ್ರೆ ಕೇಳಿ. ಅಲ್ಲಿ ನೋಡಿದವರು ತುಂಬ ಜನ ಇದ್ದಾರೆ. ಇಷ್ಟಲ್ಲದೆ ಅವರು ಹೋಗುವ ಕಾಲಕ್ಕೆ ಸುತ್ತಿದ್ದ ಅವರ ಮನೆಯವರೆಲ್ಲ ಹೇಗಿದ್ದರಪ್ಪ, ಪ್ರತಿಯೊಬ್ಬರೂ ಪಾರಾಯಣ ಮಾಡುತ್ತಾ ಕೂತಿದ್ದಾರೆ. ಬಂದವರು ಕಣ್ಣೀರು ಹಾಕಿದರೆ ಜವರಿಸ್ತಾ ಇದ್ದಾರೆ. ಬುದ್ಧಿಲ್ಲ ನಿಮಗೆ, ಯಾಕೆ ಅಳ್ತೀರಾ? ದೊಡ್ಡವರು ಪ್ರಯಾಣ ಮಾಡ್ತಾ ಇದ್ದಾರೆ, ಭಗವಂತನ ಚಿಂತನೆ ಮಾಡಿ, ಬಂದರೆ ಭಗವಂತನ ಚಿಂತನೆ ಮಾಡಿ, ಅಳೋದಾದರೆ ಜಾಗ ಖಾಲಿ ಮಾಡಿ. ಎಲ್ಲರೂ ಹಾಗೆ ಇದ್ದರು. ಈ ಥರ ನಮ್ಮ ಮನೆಗಳು ಆಗಬೇಕು. ಅದೇನು ಹಾಂಫಟ್ ಅಂತ ಗಾಳಿಯಿಂದ ಉದುರಿ ಬಿದ್ದು ಬಂದದ್ದಲ್ಲ, ಇಡೀ ಜೀವನ ಆ ಥರ ತಾವು ತಯಾರಾಗಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಹಾಗೆ ತಯಾರು ಮಾಡಿದ್ದಕ್ಕೆ ಬಂತು. ನಾವು ಕೇಳಿ ತಯಾರಾಗೋಣ. ಯಾರು ಬೇಡ ಅಂದರು? ಹೌದಲ್ವೋ, ಯಾವ ಜನ್ಮಕ್ಕಾದರೂ ಆಗಲೇಬೇಕಾಗಿದೆ. ಅದೇನೋ ಇವಾಗೆ ಮಾಡಿದ್ರಾಯ್ತಲ್ಲ, ಮಾಡಿಕೊಂಡ್ರೆ ಮುಂದಿನ ಗಂಟು ಚೆನ್ನಾಗಿದತ್ತೆ. ಇನ್ನೊಂದು ಹೇಳ್ತಾ ಇದ್ದಾರೆ, ಈ ಚಿಂತನೆಗಳಿಂದ ಏನಾಗುತ್ತೆ ಅಂದರೆ, ನಮಗೆ ಬರೋ ಜನ್ಮ ಯಾವುದು ಬರುತ್ತೆ ಗೊತ್ತಾ ನಿಮಗೆ? ಗೊತ್ತಿಲ್ಲಲ್ವಾ? ಗೊತ್ತಿಲ್ಲ ಅಲ್ಲ, ಯಾವುದು ಬರುತ್ತೋ ಗೊತ್ತಿಲ್ಲ, ಕತ್ತೆಯೋ ಕೋಳಿಯೋ. ಆದರೆ ಆಸೆ ಅಂತಿದೆ, ಮತ್ತೂ ಒಂದು ಜನ್ಮ ಮಾಧ್ವನಾಗಿ ಬಂದರೆ ಬೇಕಾ? ಇದು ಮಾಡಿ, ಈ ಇಡೀ ಜನ್ಮ ಈ ಥರ ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಇದರಿಂದ ಏನಾಗುತ್ತೆ ಅಂದರೆ, ಹೇಳುತ್ತಾರೆ, ಈ ಚಿಂತನಾಪೂರ್ವಕ ಪ್ರತಿಯೊಂದು ಕರ್ಮ ಮಾಡುವಾಗ ಹರೇ ನಿನ್ನಧೀನ 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 ಅಂತ ಈ ಕರ್ಮ ಮಾಡ್ತಾ ಇದ್ದರೆ ಒಂದು ಆಚಮನವೇ ಆ ಮಾಡುವ ಕಾಲಕ್ಕೆ ಹರೇ ನೀ ಮಾಡಿಸಿದ್ದು ಹರಿಯೇ ನಿನ್ನ ಚಿತ್ತ ನಿನ್ನ ಅಧೀನ ಅಂತ ಆಚಮನ ಮಾಡಿ, ಆ ಒಂದಾಚಮನ ಸಾವಿರಾರು ನೀಚ ಜನ್ಮಗಳನ್ನು ಕತ್ತರಿಸಿ ಹಾಕ್ತಾ ಬರುತ್ತೆ ಒಂದಾಚಮನ. ಅದು ಅಧಿಕ ಮಾಸದಲ್ಲಿ ಮಾಡಿದರೆ ಇನ್ನಷ್ಟು. ಈಗ ನಿಮಗೆ ಹೇಳಿದ್ದು ಈ ಸಾಧನೆಗಳೆಲ್ಲ ಬಿಡಿ ಅಂತ ಹೇಳಿಲ್ಲ, ಬುಡ ಬದಲಾಯಿಸಿ, ಹೆಗ್ಗಣಗಳನ್ನು ಕೊಂದು ಒಳ್ಳೆ ಬುಡ ಪಿಲ್ಲರ್ಸ್ ಹಾಕ್ಕೊಳ್ಳಿ, ಶ್ರೀಹರಿಯೇ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರಪೂರ್ವಕ ಒಂದು ಆಚಮನ ಮಾಡಿದರೆ ಅಷ್ಟು ನೀಜ ಜನ್ಮಗಳು ಕತ್ತರಿಸಿ ಹೋಗಿ ಒಳ್ಳೆ ಪುಣ್ಯ ಬಂದರೆ, ಇನ್ನು ನೀವು ಮಾಡುವ ಪೂಪದಾನ ಆ ದಾನ ಈ ದಾನ ಎಲ್ಲ ಹೇಗೆ ಒಳ್ಳೆ ಪಿಲ್ಲರ್ಸ್ ಎದ್ದು ಅದ್ಭುತವಾದ ಬಿಲ್ಡಿಂಗೇ ಕಟ್ಟಬಹುದು. ಅದೇ ಹೇಳ್ತಾ ಇದ್ದಾರೆ, ನೀವು ಮಾಡೋ ಎಲ್ಲ ಸಾಧನೆಗಳಿಗೆ ಅದ್ಭುತವಾದ ಮಹಲೇ ಬರಬೇಕು. ಆದರೆ ಏನಾಗ್ತಾ ಇದೆ, ಒಳಗೆ ಹೆಗ್ಗಣ ಕೂತದ್ದಕ್ಕೆ ಇದ್ದ ಮನೆ ಬಿದ್ದು ಹೋಗ್ತಾ ಇದೆ, ಮಹಲ್ ಬರ್ತಾ ಇಲ್ಲ. ಆದ ಕಾರಣ ಈ ಚಿಂತನೆ ಮಾಡ್ತಾ ಬಂದರೆ ಏನಾಗುತ್ತೆ. ಒಬ್ಬ ಮಹಾನುಭಾವರು ಐಕ್ಯರಾಚರತ್ತರೆ ಚಿಂತನೆ ಮಾಡ್ತಾ ಇದ್ರು. ಅವರಿಗೆ ಸಂಶಯ, ಬರೋ ಜನ್ಮ ಹೇಗಿರುತ್ತೋ ಏನೋ, ಬರೋ ಜನ್ಮ ಹೇಗಿರುತ್ತೋ ಏನೋ, ಇವೆಲ್ಲ ಪರ್ಸನಲ್ ವಿಚಾರಗಳು. ಆದರೆ ನಂಬಿಕೆ ಬರಲಿಕ್ಕಾಗಿ ವ್ಯಾಸಪೀಠದ ಮುಂದೆ ಸುಳ್ಳು ಹೇಳಬಾರದು, ನಿಜವನ್ನೇ ಹೇಳ್ತಾ ಹೊರಡ್ತಾ ಇದ್ರು. ಇಂಜಿನಿಯರ್ ಶ್ರೀನಿವಾಸರಾಯರು ಅಂತ ಅವರು ಇದೆ, ಅವರಿಗೆ ಅರ್ಧ ಹಾಕಿದ್ದೆಲ್ಲ ಷೋಡಶಿ ಚತುರ್ದಶಿ ಅರ್ಧ ಹಾಕಿದ್ದ ಅವರಿಗೆ ಈ ಚಿಂತನೆಗಳೆಲ್ಲ ಹೇಳಿಕೊಟ್ಟಾಗ ಇದು ಮಾಡ್ತಾ ಬಂದಿದ್ರು. ಅವಾಗ ಗುರುಗಳನ್ನು ಕೇಳ್ತಾರೆ, ಸ್ವಾಮಿ ಬರೋ ಜನ್ಮ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಅವಾಗ ಐಕೂರ ಆಚಾರ ಹೇಳಿದ್ರಂತೆ, ನಾಳೆ ನಿಂಗೆ ಗೊತ್ತಾಗತ್ತೇಳೋ ಹೋಗು. ಆಚಾರ್ಯ ಬರಬೇಕು, ನಮಸ್ಕಾರ, ಎರಡು ನಿಮಿಷ ಬಿಟ್ಬಿಟ್ಟ ಬನ್ನಿ ನಾಳೆ. ಆಗ ಅವತ್ತಿನ ದಿವಸ ಅವರಿಗೆ ಸ್ವಪ್ನದಲ್ಲಿ ಯಾರೋ ಮಾಧ್ವರು ವೈಷ್ಣವರು ಅವರ ಮನೆಯಲ್ಲಿ ಕೂಸು ತೊಟ್ಟಲು ತೂಗ್ತಾ ಇದ್ದಾರೆ. ಇವರು ಹೋಗಿ ನೋಡುತ್ತಾರೆ, ಆ ಕೂಸಿನ ಮುಖ ಒಂದ್ಸಲ ಇವರ ಮುಖ ಒಂದ್ಸಲ ಕಾಣಿಸ್ತಾ ಇದೆ ಆ ತೊಟ್ಟಿಲಲ್ಲಿ. ಬೆಳಿಗ್ಗೆದ್ದು ಗುರುಗಳ ಹತ್ರ ಬರ್ತಾರೆ, ಸ್ವಾಮಿ ಹೀಗೆ ಸ್ವಪ್ನ ಆ ಅಂತ ಹೇಳಲಿಕ್ಕೆ ಹೋದ ಕೂಡಲೇ ಕಾಣಿಸ್ತಾ ಸ್ವಪ್ನದಲ್ಲಿ. ಹೀಗಾಯ್ತಾ, ಶಿಷ್ಯ ಹೇಳಲಿಕ್ಕೆ ಮೊದಲೇ ಬಿದ್ದ ಸ್ವಪ್ನವೆಲ್ಲ ತಾವೇ ಹೇಳಿ ಅದೇ ಹೇಳಿದೆ. ಅರಣ್ಯಕಾಚಾರ್ಯರ ಗ್ರಂಥ ಚಿಂತನೆ ಮಾಡಿದರೆ ಪ್ರತ್ಯಕ್ಷವಾಗಿ ಫಲ ಬರುತ್ತೋ, ನೀಚ ಜನ್ಮಗಳನ್ನು ಕತ್ತರಿಸಿ ಹಾಕುತ್ತೋ, ಇದೇ ನಾನು ಹೇಳಿದ್ದು ಅಂಥ ಅದ್ಭುತವಾದ ಚಿಂತನೆಯನ್ನು ಕೊಟ್ಟರು. ಹಾಗಾದರೆ ಇವತ್ತಿಗೆ ನಮ್ಮ ಕೈಗೆ ಎಟಕಿದ್ದೇನು? ಟ್ಯಾಬ್ಲೆಟು, ದೊಡ್ಡ ಟ್ಯಾಬ್ಲೆಟ್. ಸದಾ ಚಿಂತನೆ ಮಾಡೋಣ, ಮಾಡ್ತಾ ಮಾಡ್ತಾ ಎಲ್ಲ ಕರ್ಮಗಳು ಮಾಡೋಣ. ನೀವೇನೇನು ಮಾಡುತ್ತೀರೋ ಅದ್ಭುತವಾದ ಕಾರ್ಯಗಳೆಲ್ಲ ಮಾಡಿ, ದಾನಗಳು ಮಾಡಿ, ಧರ್ಮಗಳು ಮಾಡಿ, ಬುಡದಲ್ಲಿ ಇರಲಿ. ಏನದು? ಭಗವಾನ್ ಶ್ರೀಪತಿ ಹರಿರೇವ ಶರೀರ ಇಂದ್ರಿಯ ವಿಷಯ ಮನಸಾ ಮುಖ್ಯಸ್ವಾಮಿ. ನನ್ನ ಸುತ್ತು ಇರುವ ಎಲ್ಲದಕ್ಕೂ ಶ್ರೀಹರಿಯೇ ಅಧಿಪತಿ. ಅಂದರೆ ಅವನು ಇಟ್ಟಾಂಗೆ ಇರುತ್ತೇನೆ, ಇಲ್ಲದಿದ್ರೆ ಇಲ್ಲ. ಇಷ್ಟು ಸೇರಿಸಿದ್ರೆ ಒಂದೇ ಮಾತಲ್ವಾ? ಇಟ್ಟಾಂಗೆ ಇರುವೇನು ಹರಿಯೇ ಎನ್ನ ದೊರೆಯೇ. ಯಾರ್ಯಾರನ್ನ ಕೊಡ್ತೀಯ ಸಂತೋಷವಾಗಿಡ್ತೀನಿ, ಯಾರ್ಯಾರನ್ನ ಕರ್ಕೊಂಡು ಹೋಗ್ತೀಯ ಸಂತೋಷವಾಗಿರ್ತೇನೆ. ಯಾಕೆ? ಇಟ್ಟಷ್ಟು ಕಾಲ ಅವರಲ್ಲಿ ನಿನ್ನ ಪೂಜಾ ಮಾಡುವ ಭಾಗ್ಯ ಬಂತು, ನೀನಂತೂ ಬಿಡಲ್ಲಲ್ಲ, ಅಷ್ಟು ಸಾಕು ನನಗೆ. ಈ ರೀತಿಯಾಗಿ ಆ ಮಂತ್ರವನ್ನು ಚಿಂತನೆ ಮಾಡುತ್ತಾ ನಾವು ಕರ್ಮಗಳು ಮಾಡಿದರೆ ನಮಗೆ ಮುಂದೆ ಬರುವ ನೀಚ ಜನ್ಮಗಳಿದ್ದರೆ ತಪ್ಪಿಸಿ ಭಗವಂತ ಒಳ್ಳೆ ಮಾಧ್ವ ಜನ್ಮವನ್ನೇ ಪೂರ್ಣವಾಗಿ ಅನುಗ್ರಹ ಮಾಡುತ್ತಾನೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಆಚಾರ್ಯರ ಗ್ರಂಥಗಳ ಗತ್ತೇನಯ್ಯ ಅಂದರೆ ಮೋಕ್ಷದಲ್ಲಿ ಬರಬೇಕಾದ ನಿರ್ಭಯತ ಸಂಸಾರಾವಸ್ಥೆಯಲ್ಲಿ ತಂದುಕೊಡುವುದೇ ಆಚಾರ್ಯರ ಶಾಸ್ತ್ರದ ಗತ್ತು. ಅದನ್ನು ಅರಣ್ಯಕಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.